சம்பூர்ணம் சர்வதோஷ விவர்த்திதம் நாராயணம் லக்ஷ்மி நாராயணம் வந்தே பக்தாபீஷ்ட பரப்ரதம். அத்ர பிராதான்யேன அதல் ஆயிற்று. நனு தத் பிரம்மேதி ஸ்ரௌத பிரம்மசப்தஸ்ய ப்ருஹஜாதி ஜீவ இதி ப்ரஹ்மாணி ஜீவா சர்வேபி இத்யாதேஹே ஜீவே ரூடத்வாத் ரூடித்யாகேன யோகிகார்த்த விஷ்ணுகிரகணே ஹேத்வபாவாத் யதோ வா இதி வாக்யோக்த விஸ்வகர்த்ருத்வஸ்ய அதிருஷ்டத்வாரா ஜீவேபி ஜீவேபி சம்பவாத் உக்தம் நா யுக்தமித்யத உக்தம் ஜீவேபி. தீர்க்கம் அடுக்கோபேக்கு ஜீவம் பதன ஜிஜ்ஞாசாதி கரண முகித்து. முந்தே பிரஸ்னே நனு ஓம் ஜன்மாத்யசேயதா இதி, இது பிரம்மசூத்திர, இது ஜதா அதுமே நிலஸ்பெக்கா இது எந்த முந்துக்கு ஹோகோ. நனு தத் பிரம்ம இது ஸ்ரௌத பிரம்ம சப்தஸ்ய தத் பிரம்ம தத் விஜிஜ்ஞாசஸ்வாந்திதே ஸ்ரௌத பிரம்ம சப்த அது ஹேழ்பாரது, அது தப்பது கிழக்காக இது முந்தை ஹேழ்பேக்கு அது பிட்டுபிட்டார் தப்பது. சூத்திர ஆதமே கொஞ்சம் ஆமேல் இது அந்த ஹாக்பேக்கு, சூத்திர சேர்ஸ் இது அந்த ஹாக்பாரது. நனு தத் பிரம்ம இது ஸ்ரௌத பிரம்ம சப்தஸ்ய தத் விஜிஜ்ஞாசஸ்வ தத் பிரம்ம அந்த ஹேழ்பேக்காரு ஸ்ருதியல்லி பிரம்ம சப்த பந்திதே. இன்னும் பிரம்ம சப்தக்கே ப்ருஹ ஜாதி ஜீவ கமலாசன சப்த ராசிஷு அந்தேடி ப்ருஹ ப்ருஹ தாத்துவிகே அஷ்ட அர்த்த இது. யதஹ யதஹ நிலிசிபிடுபேக்கு, அல்லிகே நிலிசிபிட்டு ஆமேலே அதெல்லாம் க்ளோஸ் மாதிரி முன் ஆமேலே இது அந்த ஹாக்கோ. ஸோ ಬೃಹ ಬ್ರಹ್ಮಶಬ್ದಕ್ಕೆ ಏನಂತ ಅರ್ಥ ಆಯಿತು, ಬೃಹ ಧಾತುವಿನಿಂದ ಬಂದಿರೋದ್ರಿಂದ ಜಾತಿ ಜೀವ ಕಮಲಾಸನ ಶಬ್ದರಾಶಿ ಜಾತಿ ಬ್ರಹ್ಮಶಬ್ದಕ್ಕೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಅದು ಜೀವ ಜೀವನಿಗೂ ಬ್ರಹ್ಮ ಅಂತ ಅರ್ಥ ಇದೆ. ಆಮೇಲೆ ಕಮಲಾಸನ ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆದರಿದೆ, ಶಬ್ದರಾಶಿ ವೇದಗಳಿಗೂ ಬ್ರಹ್ಮ ಅಂತ ಹೆದರಬೇಕಾದ್ರೆ ಅಲ್ಲಿ ಜೀವ ಶಬ್ದ ತೊಡಕು ಬರುತ್ತೆ. ಈಗ ಯಾಕೆ ಒಂದು ಜಾತಿ ಜೀವ ಜೀವ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ, ಇನ್ನೊಂದು ಬ್ರಹ್ಮಾಣಿ ಸೈವಾ ಸರ್ವೇಪಿ ಆಚಾರ್ಯ ಕೊಟ್ಟು ಮಾಡಿರ್ತಕ್ಕಂಥ ವಾಕ್ಯ ಇದು. ವಿಷ್ಣುದತ್ತ ನಿರ್ಣಯದೊಳಗೆ ಬ್ರಹ್ಮ ಅಂದರೆ ಜೀವರು, ಪರಬ್ರಹ್ಮಾಣಿ ಮುಕ್ತಿಗಾಹ ಪರಬ್ರಹ್ಮ ಅಂದರೆ ಮುಕ್ತ ಜೀವರು, ಪ್ರಕೃತಿ ಪರಮಂ ಬ್ರಹ್ಮ ಪರಮ ಬ್ರಹ್ಮ ಅಂದರೆ ಪ್ರಕೃತಿ, ಪರಮಂ ಬ್ರಹ್ಮ ಮಾದಚ್ಚು ಪರಮಂ ಬ್ರಹ್ಮ ಪರಮಂ ಮಹದ್ ಬ್ರಹ್ಮ ಅಂದರೆ ವಿಷ್ಣು ಅಂತ ಹೇಳಿದ್ದಾರೆ. ಸೊ ಬ್ರಹ್ಮ ಶಬ್ದಕ್ಕೆ ಜೀವ ಅಂತಲೂ ಅರ್ಥ ಇದೆ. ಆದಮೇಲೆ ಜೀವೇ ರೂಢತ್ವಾತ್ ಬ್ರಹ್ಮಾಣಿ ಜೀವಾ ಸರ್ವೇಪಿ ಎಂಬುದು ರೂಢಿ, ಬೃಹ ಜಾತಿ ಜೀವೆ ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ಯೌಗಿಕ ಅರ್ಥ. ಹೀಗಿರೋದ್ರಿಂದ ವಿಷ್ಣುಗ್ರಹಣೇ ಹೇತ್ವಭಾವಾತ್ ವಿಷ್ಣುಗ್ರಹಣೇ ಹೇತ್ವಭಾವಾತ್ ಬ್ರಹ್ಮಶಬ್ದಕ್ಕೆ ಏನು ಅರ್ಥ ಮಾಡಿದಿರಿ ನೀವು, ವಿಷ್ಣು ಅಂತ ಅರ್ಥ ಮಾಡಿದಿರಿ. ಅದಕ್ಕೆ ಹೇತು ಅಭಾವಾತ್ ಕಾರಣ ಇಲ್ಲ, ಹೇತು ಅಭಾವಾತ್ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡೋ ಕಾರಣ ಇಲ್ಲ. ಯಥೋ ವಾ ಇತಿ ವಾಕ್ಯೋಕ್ತ ವಿಶ್ವಕರ್ತೃತ್ವ ಅದೃಷ್ಟದ್ವಾರ ಜೀವೇಪಿ ಸಂಭವಾದುಕ್ತಂ ನಾಯುಕ್ತಮಿತ್ಯತ ಉಕ್ತಂ. ಇನ್ನು ಮುಂದೆ ಯಥೋ ವಾ ಇಮಾನಿ ಸರ್ವಾಣಿ ಭೂತಾನಿ ಜಾಯಂತೆ, ಬ್ರಹ್ಮಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಇಮಾನಿ ಭೂತಾನಿ ಯತಃ ಜಾಯಂತೆ, ಈ ಪ್ರಾಣಿಗಳೆಲ್ಲ ಯಾರಿಂದ ಸಾಯ್ತಾ ಇವೆಯೋ, ಏನ ಜಾತಾನಿ ಜೀವಂತಿ ಯಾರಿಂದ ಸೃಷ್ಟವಾದ ಪ್ರಾಣಿಗಳೆಲ್ಲ ಜೀವಿಸಿವೆಯೋ, ಯತ್ ಪ್ರಯಂತಿ ಅಭಿಸಂವಿಶಂತಿ ಯಾರಿಂದ ಲಯ ಹೊಂದುತ್ತವೆಯೋ, ಯಾರಲ್ಲಿ ಮುಕ್ತಿ ಕಾಣುತ್ತವೆಯೋ, ಹೀಗೆಲ್ಲ ಅರ್ಥ ಇದೆ. ಇದನ್ನು ಹೇಗೆ ಕೊಡಿಸ್ಬೇಕಾಗಿದೆ, ಜೀವ ಅಂದರೆ ಜೀವನಿಗೆ ಎಲ್ಲಿದೆ ಇವೆಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು. ಅದಕ್ಕೆ ಹೇಳ್ದೆ ಅದೃಷ್ಟದ್ವಾರ ಜೀವಿ ಸಂಭವಾದುಕ್ತಂ, ಅದೃಷ್ಟದ್ವಾರ ಜೀವದಲ್ಲಿ ಕುಡಿಸಿದ್ರಾಯ್ತು ಅಂತ ಭಾಳ ಸಣ್ಣ ವಿಷಯ ಮಾತಾಡ್ತಾನೆ, ಗೊತ್ತಾಯ್ತಾ, ಚಿಕ್ಕ ವಿಷಯ ಇದ್ದಾಗೆ ಕುಡಿಸಿದ್ರಾಯ್ತು. ನಾ ಯುಕ್ತ ಮಿತ್ಯತ ಉಕ್ತಂ ಅದಕ್ಕೆ ಹೇಳ್ತಾರೆ, ಅದಲ್ಲ ಹಾಗಲ್ಲ ಜೀವ ಬ್ರಹ್ಮಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು, ವಿಷ್ಣು ಅಂತಾನೆ ಅರ್ಥ ಮಾಡಬೇಕು. ಓಂ ಜನ್ಮಾದ್ಯಶ್ಯ ಯತಃ ಇತಿ ಇದು ಸೂತ್ರ. ತದರ್ಥ ಮಹಾ ಸರ್ವಕರ್ತೇತಿ, ಏನರ್ಥ ಅದಕ್ಕೆ, ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಸರ್ವಕರ್ತ ಅನ್ನೋ ಪದ ಯಾವುದಕ್ಕೆ ಅರ್ಥ, ಅದು ಈ ಸೂತ್ರಕ್ಕೆ ಅರ್ಥ. ಸೊ ವಿಷ್ಣುರೇವ ವಿಜಿಜ್ಞಾಸ್ಯ ಎಂಬುದು ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರಕ್ಕೆ ಅರ್ಥ. ಸರ್ವಕರ್ತ ಎಂಬುದು ಯಾವುದಕ್ಕೆ ಅರ್ಥ, ಜನ್ಮಾದ್ಯಶ್ಯ ಯತಃ ಈ ಸೂತ್ರಕ್ಕೆ ಅರ್ಥ. ವಿಷ್ಣುರೇವೇತಿ ವರ್ತತೆ, ವಿಷ್ಣುರೇವ ಸರ್ವಕರ್ತ ನಾ ಜೀವ ಅಂತ ಅರ್ಥ. ಜೀವ ಸರ್ವಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣುವೇ ಸರ್ವಕರ್ತ. ಸರ್ವೇತಿ ತದ್ರವ ಆವೃತ್ತಿರುವ, ಸರ್ವ ಅಂದರೆ ಸೇರಿಸ್ಕೋಬೇಕು, ಆವೃತ್ತಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸರ್ವಸ್ಯ ಸರ್ವ ಅಂದ್ರೇನು, ಚಿದತಿ ದಾಖ್ಯ ವಿಶ್ವಸ್ಯ, ಚಿದತಿ ದಾಖ್ಯ ವಿಶ್ವಸ್ಯ, ಚಿತ್ ಅಚಿತ್ ಅಂತಕ್ಕಂತಹ ವಿಶ್ವಕ್ಕೆ ಅಂದ್ರೆ ಯಾವುದೀಗ ವಿಶ್ವ ಸರ್ವ ಅಂದ್ರೆ ಏನು ವಿಶ್ವ, ವಿಶ್ವದಲ್ಲಿ ಏನೇನು ಸೇರ್ಕೊಂಡಿದೆ? ಚಿತ್ ಅಚಿತ್ ಸ್ಥಾವರ ಜಂಗಮ, ಅಚಿತ್ ಅಂದ್ರೆ ಸ್ಥಾವರ, ಚಿತ್ ಅಂದ್ರೆ ಜಂಗಮ, ಸ್ಥಾವರ ಅಂದ್ರೆ ಏನು ಸ್ಟ್ಯಾಟಿಕ್, ಸ್ಟ್ಯಾಟಿಕ್ ಜಂಗಮ ಅಂದ್ರೆ ಏನು ಮೂವಿಂಗ್, ಎರಡರ್ಥ ಇದರಲ್ಲಿ ಸ್ಥಾವರ ಜಂಗಮ. ಅದಕ್ಕೆ ಸ್ಥಾವರ ದೂರವಾಣಿ, ಸ್ಥಾವರದ ಲ್ಯಾಂಡ್ ಲೈನ್ ಅಂತ ಅರ್ಥ, ಗೊತ್ತಾಯ್ತಾ? ಚರ ದೂರವಾಣಿ ಅಂದ್ರೆ ಮೊಬೈಲ್ ಅಂತ, ಅದು ಚರ ಅಚರ ಎರಡು ಬಂತಲ್ಲಿ, ಅದು ಮಾಡ್ಕೊ ಅದೇ ಅರ್ಥನೇ, ಅದೇ ಮಾಡ್ಕೊಳ್ಳೋ ಇರದೇ ಅರ್ಥನೇ ಆಗ. ಚಿತ್ ಅಚಿರಾಖ್ಯ ವಿಶ್ವಸ್ಯ ಸರ್ವಸ್ಯ, ಆಮೇಲೆ ಜನ್ಮಾದ್ಯಷ್ಟಕಸ್ಯ ನೋಡಿ, ಸರ್ವಕರ್ತ ಅಂಬೋದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಹೇಳ್ತಾರೆ. ಒಂದರ್ಥ ಏನು, ಸರ್ವಕರ್ತ ಅಂದರೆ ಸರ್ವೇಶಾಂ ಕರ್ತ, ಎಲ್ಲರಿಗೂ ಕರ್ತ, ಎಲ್ಲರಿಗೂ ಒಂದು ಯಾರಿಗೆ ಸೇರಿಕೊಳ್ತು, ಎಲ್ಲ ಚೇತನ ಎಲ್ಲ ಜಾರಿ ಸೇರ್ಕೊಂಡ್ಬಿಡ್ತು, ಮತ್ತು ಸರ್ವ ಅಂತ ಮತ್ತೆ ಸೇರಿಸ್ಕೋಬೇಕು, ಏನಂತ ಆವೃತ್ತಿ ಮಾಡ್ಕೋಬೇಕು, ಅವಾಗೇನಾಗುತ್ತೆ ಸರ್ವಕರ್ತ, ಸರ್ವೇಶಾಂ ಸರ್ವಕರ್ತ, ಎಲ್ಲರಿಗೂ ಎಲ್ಲ ವಿಧವಾದ ಕರ್ತೃತ್ವವನ್ನು ಹೊಂದಿದ್ದಾನೆ, ಅದು ಇಂಪಾರ್ಟೆಂಟ್ ಅಂತೆ. ಎರಡು ರೀತಿ ಸೇರಿಸ್ಕೊಂಡ್ರೆ ಸರಿ ಅರ್ಥ ಬರುತ್ತೆ. ಬರೀ ಸರ್ವಕರ್ತ, ಒಂದು ಸಣ್ಣ ಕೆಲಸನೇ ಎಲ್ಲ ಮಾಡಿಬಿಟ್ಟು ಒಬ್ಬನ ಅಷ್ಟೇ, ಮಾಡಿದ ಸಣ್ಣ ಕೆಲಸ ಎಲ್ಲ ಮಾಡಿದ, ಅದಲ್ಲ ಎಲ್ಲ ಕೆಲಸ ಎಲ್ಲ ಮಾಡಿದ, ಸರ್ವ ಡಬಲ್ ಆಯ್ತು. ಈಗ ಸರ್ವರಿಗೂ ಸರ್ವ ವಿಧವಾದ ಕರ್ತೃತ್ವವನ್ನು ಕೂಡ ಕಾರ್ಯಗಳನ್ನು ಸಹ ಮಾಡಿಕೊಡುವವನು, ಸರ್ವರಿಗೂ ಸರ್ವ ವಿಧದಲ್ಲೂ ಕರ್ತೃವಾಗಿರುವವನು ಅಂತ ಅರ್ಥ ಮಾಡಿದ್ದರಿಂದ ಸ್ವತಂತ್ರ ಸರ್ವೋತ್ತಮ ಅವನೇ ಆಗಬೇಕು. ಸರ್ವ ಜೀವನಿಗೆ ತಮ್ಮನಿ ಕೆಲಸ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ, ಸರ್ವಕರ್ತ ಹೇಗಾಗ್ತಾನೆ, ಸರ್ವೇಶಾಂ ಕರ್ತ ಹೇಗಾಗ್ತಾನೆ, ಸಾಧ್ಯನೇ ಇಲ್ಲ. ಯಥಾಯೋಗಂ ಕರ್ತ ವಿಷ್ಣುರೇವ ಯಥಾಯೋಗಂ, ಯಥಾಯೋಗಂ ಅಂತ ಅದಕ್ಕೆ ಮುಂದೆ ಅರ್ಥ ಆಗುತ್ತೆ. ನ ರೂಢೋ ಜೀವ ಇತ್ಯರ್ಥ, ಈ ರೀತಿಯಾದಂತಹ ಸರ್ವ ಜಗತ್ತಿಗೂ, ಸರ್ವ ಚೇತನಾಚೇತಾತ್ಮಕ ಜಗತ್ತಿಗೂ ಸರ್ವ ವಿಧವಾದಂತಹ ಯಾವುದೊಂದು ಹೇಳ್ತಾರೆ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮ ಜ್ಞಾನ ಬಂಧ ಮೋಕ್ಷ, ವಿಷ್ಣು ಕೂಡ ಮಾಡ್ತಾ ಆವೃತ್ತಿ ಬಂಧ ಮೋಕ್ಷ ಇಷ್ಟೆಲ್ಲ ಮಾಡ್ತಕ್ಕಂಥ ಶಕ್ತಿ ಇರೋದು ವಿಷ್ಣುವಿಗೆ. ಸರ್ವಕರ್ತ ಅಂದರೆ ಅಷ್ಟಕರ್ತ, ಅಷ್ಟಕರ್ತ ಅಂದರೆ ಸರ್ವಕರ್ತ, ಯಾಕೆ ಎಂಟೆ ಅಂತ ಮಾಡಬೇಕಾಗಿಲ್ಲ, ಇನ್ನೇನು ಹೇಳಿದ್ರು ಅದಿಷ್ಟು ಸೇರ್ಕೊಂಡು ಹೋಗುತ್ತೆ ಅಂತ ಅರ್ಥ. ಅದಕ್ಕೆ ಸೇರಿಸಿದ್ದಾರೆ ಏನಂತ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಹೀಲಯ ಸಂಸ್ಕೃತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ. ಎಷ್ಟು ಎಕ್ಸ್ಪ್ಲೇನ್ ಬೇಕಾದ್ರೂ ಮಾಡ್ಕೋಬೋದು ಅದನ್ನು, ಎಷ್ಟು ಮಾಡಿದ್ರು ಎಂಟರೊಳಗೆ ಎಂಟಕ್ಕಿಂತ ಕಡಿಮೆ ಮಾಡೋಕ್ಕಿಲ್ಲ, ಎಂಟಕ್ಕಿಂತ ಹೆಚ್ಚು ಎಷ್ಟು ಬೇಕು ಉಳಿದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಬೇಕಾದ್ರೆ. ಆದ್ದರಿಂದ ಸರ್ವಕರ್ತ ಇದು ಬ್ರಹ್ಮಸೂತ್ರ ಭಾಷೆಗೂ ಕ್ಲಾರಿಫಿಕೇಶನ್ನು. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ಉಳಿದವರಲ್ಲಿ ಏನು ಅರ್ಥ ಮಾಡ್ತಾರೆ ಅವ್ರು ಬರಬೇಕು, ಇಲ್ಲೇ ಮುಂದೆ ಹೇಳ್ತಾರೆ ನೋಡೋಣ. ಇಲ್ಲೇ ಹೇಳಬೇಕಾದ್ರೆ ಮೂರಕ್ಕೆ ಕರ್ತ ಅಂದ್ಬಿಡ್ತಾರೆ, ಏನೇನು ಉತ್ಪತ್ತಿ ಸ್ಥಿತಿ ಭಂಗ ಸೃಷ್ಟಿ ಸ್ಥಿತಿಲೇ ಅಷ್ಟೇ, ಉಳಿದ ಐದು ಬಿಟ್ಟೇ ಬಿಡ್ತಾರೆ ಅವರು. ಅದು ಇಷ್ಟೇ ಯಾತಕ್ಕೆ ಯಾತಕ್ಕೆ ಅಂದರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ಅಭಿಸಂಬಿಸಿ, ಆದರೆ ಮೂರೇ ಅಲ್ಲಿರೋದ್ರಿಂದ ಮೂರೇ ಮಾಡಬೇಕು ಅಂತ ಅವ್ರ ವಾದ. ಯಾವುದನ್ನ ಏನೇ ಸೇರಿಸಿದ್ರು ಕೂಡ ಒಟ್ಟು ಎಲ್ಲ ಸೇರಿಸೋಕೆ ಟ್ರೈ ಮಾಡ್ತಾರೆ. ಮೂರು ಮುಖ್ಯ ನಮಗೆ ಅಷ್ಟೇ, ಶ್ರುತಿ ಹೇಳಿರೋದು ಅಷ್ಟೇ. ಅದಕ್ಕೆ ಚಂದ್ರಿಕಾದರೆ ವ್ಯಾಸರಾದರೆ ಬರೀತಾರೆ, ಶ್ರುತಿ ಸರಿಯಾಗೋದಿಲ್ಲ ಅಲ್ಲಿ, ಮೂರಿಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಗೊತ್ತಾಯ್ತು. ಅಲ್ಲೇ ಇದೆ, ಯಥೋ ಯಾ ಇಮಾನಿ ಭೂತಾನಿ ಜಾಯಂತೆ ಒಂದು, ಏನ ಜಾತಾನಿ ಜೀವಂತಿ ಎರಡು, ಯತ್ ಪ್ರಯಂತಿ ಮೂರು, ಅಭಿಸಂಬಿಸಂತಿ ನಾಲ್ಕು. ಅದನ್ನಾಗ್ಬಿಟ್ಟು ಓ ಸರಿಯಾಗಿ ಓದ್ಕೊಂಡಿಲ್ಲ, ಶ್ರುತಿನೇ ಸರಿಯಾಗಿ ಓದಿಲ್ಲ ನೀವೀಗ. ತೆರ್ಫೋರ್ ಎಲ್ಲ ಭಾಷ್ಯಕಾರರ ಆಚಾರ್ಯಗಿಂತ ಮುಂಚೆ ಏನು ಮಾಡಿದ್ರು, ಬರೀ ಮೂರೇ ಹೇಳಿಬಿಟ್ಟಿದ್ರು. ಶ್ರುತಿಯಲ್ಲಿ ಶ್ರುತಿ ಭಾರಿ ಅನುಗುಣ ಮಾಡ್ತೀವಿ ಅಂದರೆ ಶ್ರುತಿನೇ ಅರ್ಥ ಆಗಿಲ್ಲ ಫಸ್ಟ್. ಆದ್ದರಿಂದ ಅಲ್ಲಿ ನಾ ಅಭಿಸಂಬಿಸಂತಿ ಮೋಕ್ಷ, ಸೃಷ್ಟಿ ಸ್ಥಿತಿ ಲಯ ಮೋಕ್ಷ, ಇನ್ಬಿಟ್ಟು ಸೇರಿಸ್ಕೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೆ ಆಚಾರ್ಯ ಕೊಟೇಶನ್ ಕೊಟ್ಟರು, ಉತ್ಪಸ್ಥಿತಿ ಸಂಪಾದ ತಮ್ಮ ಆರೋಗ್ಯ ಇದ್ರೆ ಜ್ಞಾನ ಆವೃತ್ತಿ ಪಂದ ಮೋಕ್ಷೋಚ ಪುರುಷಾತ್ ಯಸ್ಮಾತ್ ಸ ಹರಿರೇ ಕರಾಟಿತಿ ಸ್ಕಾಂದೆ, ಭಾಷ್ಯದಲ್ಲಿ ಕೊಟ್ಟಿದ್ದಾರೆ ಆ ವಾಕ್ಯನ. ಶ್ರುತಿ ವಾಕ್ಯ ಹಾಗೆ ಇದೆ, ಸ್ಮೃತಿ ವಾಕ್ಯ ಹಾಗೆ ಇದೆ, ಇವರು ಸೃಷ್ಟಿ ಇಲ್ಲ ಸ್ಮೃತಿನೂ ಇಲ್ಲ, ತೋಚದ ಅರ್ಥ ಬರೀತಾರೆ. ಎಷ್ಟು ಎಷ್ಟು ಬೇಕಾದ್ರೂ ಉಸಿರಾಟ ಇದೆ ಅಂತ ತಿಳ್ಕೊಂಬೋಣ. ಯಾವ್ದೆಲ್ಲ ಸಪಶ್ಯನ್ ಸುಣ್ಣನ್ ಸೃಶನ್ ಜಿಘ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಹದಿಮೂರು ಹೇಳಿದ್ದಾರಲ್ಲಿ. ಆದ್ರಿಂದ ಎಷ್ಟು ಬೇಕಾದ್ರೆ ಎಕ್ಸ್ಪೈರ್ ಮಾಡೋದು ಕಡಿಮೆ ಮಾಡ್ಬೋದು. ಇತ್ಯರ್ಥ ಇತಿ ಪೂರ್ವ ವಾಕ್ಯೋಕ್ತ ಸಂಕುಚಿತ ಸರ್ವ ಸಂಬಂಧಿ ಅಸಂಕುಚಿತ ಮಾಡಬೇಕು, ಅಸಂಕುಚಿತ ಸರ್ವ ಸಂಬಂಧಿ ಜನ್ಮಸ್ಥಿತ್ಯಾದಿ ಮುಖ್ಯ ಕರ್ತೃತ್ವ ರೂಪಾತ್ ಬಾಧಕಾತ್ ಜೀವಂತಿ, ಅದಕ್ಕೆ ಮಾಡಬಾರ್ದು ಅಂತ ಅರ್ಥ. ಈಗ ನರೂಢೋ ಜೀವ ಇತ್ಯರ್ಥ, ಯಾತಕ್ಕೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ರೀತಿಯಲ್ಲೂ ಕೂಡ ಪೂರ್ವೋಕ್ತ ಅಸಂಕುಚಿತ, ಅಸಂಕುಚಿತ ಅಂದ್ರೇನು ಎಲ್ಲ ಮಾಡ್ತಾನೆ ಎಂಬ ಪದ ಸಾಮಾನ್ಯ ಎಲ್ಲೂ ಉಪಯೋಗಿಸ್ತೀರಿ ನಾವೀಗ, ಲಿಮಿಟೆಡ್ ಸೆನ್ಸ್ನಲ್ಲಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ನಿಮ್ಮದಕ್ಕೇನರ್ಥ ಕನ್ಸರ್ಡ್ ಮಾತ್ರ ಗೊತ್ತಾಯ್ತಾ ಎಲ್ಲ ಅಂತ ಏನೇನು ಹೇಳ್ತಾರೋ ಎಲ್ಲ ಲಿಮಿಟೆಡ್ ಅರ್ಥ ಹೇಳಿ ದೇವರಿಗೆ ಆಗಲ್ಲ ಅಸಂಕುಚಿತ ಅಬ್ಸಲ್ಯೂಟ್ ಸೆನ್ಸ್ಲೆಸ್ ಹೋಗ್ಬೇಕು ಜೀವನಿಗೆ ಸರ್ವಕರ್ತೃತ್ವ ಅಕಸ್ಮಾತ್ ನೀವು ಹೇಳಿದರೆ ಹೇಳಕ್ಕೆ ಬರೋದೆ ಸ್ವಲ್ಪ ಅಕಸ್ಮಾತ್ ಹೇಳೋದಾದರೆ ವಾಯುದೇವರಿಗೆ ಹೇಳೋಣ ಹೋಗಲಿ ಮಹಾಲಕ್ಷ್ಮಿಗೂ ಹೇಳೋಣ ವಾಯುದೇವರಿಗೂ ಹೇಳ ಉಳುದೇವರಿಗಿಲ್ಲ ಅವ್ರು ಹೇಳಿದರೂ ಕೂಡ ಅದು ಅಸಂಕುಚಿತ ಅಲ್ಲ ಅದು ಯಾತಕ್ಕೆ ಅಸ್ವಾತಂತ್ರೇಣ ವಿಷ್ಣು ಅನುಗ್ರಹದಿಂದ ಅನ್ನೋ ಪದ ಸೇರಿಸ್ಬೇಕಲ್ಲಿ ಇಲ್ಲೋದ್ರೆ ಬರೋದಿಲ್ಲ ಆದರೆ ವಿಷ್ಣುವಿಗೆ ಸ್ವತಂತ್ರನಾದ್ರಿಂದ ಯಾರ ಅನುಗ್ರಹನೂ ಬೇಕಿಲ್ಲ ಅದಕ್ಕೆ ಅಸಂಕುಚಿತ ಅಂದ್ರೆ ಅದು ಸಂಕುಚಿತ ಅರ್ಥ ಕಡಿಮೆ ಮಾಡೋದು ಗೊತ್ತಾಯ್ತಾ ಸಂಕು ಹೇಳಿದ್ನಲ್ಲ ಸಾರಿಗೆ ಉಪ್ಪು ಜಾಸ್ತಿ ಆಗಿದೆ ಸಾರಿ ಉಪ್ಪು ಅಂತ ಹೇಳಿಬಿಟ್ಟು ಸಾರೆ ಉಪ್ಪು ಅಂತ ಹೇಳಿದ ಏನು ಮಾಡಬೇಕಲ್ಲ ಈಗ ಸಾರೆ ಉಪ್ಪಲ್ಲ ಏನಂತ ಹೇಳ್ಬೇಕು ಅದಕ್ಕೆ ಉಪ್ಪು ಹೆಚ್ಚಾಗಿದೆ ಅಂತ ಅರ್ಥ ಮಾಡಬೇಕೆ ಹೊರತು ಬರೀ ಉಪ್ಪು ಅಂತ ಅರ್ಥ ಮಾಡಿ ಏನು ನೀರಿಲ್ವ ಅದರಲ್ಲಿ ಇದಿಲ್ವಾ ಕೆಂಪು ಕಾಣೋದಿಲ್ಲ ಅದೆಲ್ಲ ಹೇಳಬಾರದು ತಾತ್ಪರ್ಯ ಏನು ಹೆಚ್ಚು ಅಂತ ಅಷ್ಟೇ ಅರ್ಥ ಆದರೆ ಹಾಲು ಬೆಳಗಿದೆ ಅದು ಎಷ್ಟು ಅರ್ಥ ಬೆಳಗಿದೆ ಅಂದರೆ ಪೂರ್ತಿ ಅದೇ ಸಂಕೋಚ ಪೂರ್ತಿ ಬೆಳಗ್ಗೆ ಇದೆ ಅರ್ಥ ಯಾವಾಗಲೂ ಏನಂತ ಮಾಡಬೇಕು ಸಂಕುಚಿತ ಅರ್ಥ ಆದ್ರೇನು ಲಿಮಿಟೇಸ್ ಭಾರಿ ಬುದ್ಧಿವಂತ ಅವರಷ್ಟಲ್ಲ ಭಾರಿ ಬುದ್ಧಿವಂತ ಆ ಭಾರಿ ಬುದ್ಧಿವಂತ ಅನ್ನೋದ್ರಲ್ಲೇ ಮತ್ತೇನು ಇಟ್ಕೊಂಡಿದ್ದಾನೆ ಇವನು ಲಿಮಿಟ್ ಮಾಡ್ತಾನೆ ದೇವರಿಗೆ ಮಾತ್ರ ಸಂಕೋಚ ಮಾಡದೆ ಹೇಳಬೇಕು ಕನ್ನಡದ ಸಂಕೋಚ ಅಲ್ಲ ಕನ್ನಡ ಸಂಕೋಚ ಪಡ್ಕೊತಾರೆ ಆ ರೀತಿ ಅಲ್ಲ ಸಂಕೋಚ ಅಂತ ಹೇಳಿದಾಗ ಲಿಮಿಟೆಡ್ ಅಸಂಕುಚಿತ ಅನ್ಲಿಮಿಟೆಡ್ ಅಂತಹ ವಿಧವಾದ ಒಂದು ಸರ್ವ ಸಂಬಂಧಿ ಎಲ್ಲರಿಗೂ ಸಂಬಂಧಿಸಿದಂತಹ ಜನ್ಮ ಸ್ಥಿತಿ ಆದಿ ಮುಖ್ಯಕರ್ತೃತ್ವ ರೂಪಾತ್ ಬಾಧಕ ಈ ರೀತಿಯಾದ ಮುಖ್ಯಕರ್ತೃತ್ವ ಬರಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಅವರಿಗೆ ತನಗೆ ಎಷ್ಟೋ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹುಟ್ಟು ಸಾವು ತನಗೆ ಇದೆ ಈ ಮಧ್ಯೆ ಹುಟ್ಟು ಸಾವು ತನಗೆ ಇರತಕ್ಕಂಥವನು ಉಳಿದವರು ಹುಟ್ಟು ಸಾವು ಹೇಗೆ ಮಾಡ್ತಾನೆ ಸಾಧ್ಯನೇ ಸತ್ತೋದ ಮೇಲೆ ಹುಟ್ಟ ಹೇಗೆ ಮಾಡ್ತಾನೆ ಹುಟ್ಟಕ್ಕಿಂತ ಮುಂಚೆ ಇನ್ನೊಬ್ಬರು ಹೇಗೆ ಹುಟ್ಟುತ್ತಾನೆ ಸಾಧ್ಯನೇ ಇಲ್ಲ ತದ್ ಬ್ರಹ್ಮ ಇತಿ ಶ್ರುತೌ ಬ್ರಹ್ಮ ಶಬ್ದೇನ ರೂಢಿತ್ಯಾಗೇನ ಆದ್ರಿಂದನೇ ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇದ್ರೂ ಕೂಡ ಅದನ್ನು ಬಿಟ್ಟುಬಿಟ್ಟು ಯೌಗಿಕಾರ್ಥ ಯೌಗಿಕಾರ್ಥ ಅಂದ್ರೇನು ಪೂರ್ಣ ಪೂರ್ಣತ್ವ ಯಾರಲ್ಲಿದೆ ವಿಷ್ಣುವಿನಲ್ಲಿ ಮಾತ್ರ ಆ ರೀತಿ ಯೋಗ ಅಂತೇಳಿ ಅವಯವಶಃ ಅರ್ಥ ಮಾಡಿದ್ರೆ ಅಂತ ಕರೀತಾರೆ ಅದಕ್ಕೆ ಯೌಗಿಕಾರ್ಥ ಸುಮ್ಮನೆ ಅರ್ಥ ಮಾಡಿಬಿಟ್ರೆ ಅದು ರೂಢ ಅರ್ಥ ಪಂಕಜ ಕಮಲ ಅಷ್ಟೇ ಬಿಡಿಸಿದ ಪಂಕಾತ್ ಜಾಯತೆ ಬಿಡಿಸಿದ ಕೆಸರಿನಿಂದ ಹುಟ್ಟೋದು ಅಂತ ಬಿಡಿಸಿದ ಅವಾಗ ಯೌಗಿಕಾರ್ಥ ಎರಡರಲ್ಲೂ ಸರಿ ಹೋಯ್ತದೆ ಕೆಲವಕ್ಕೂ ಕೊಡೋದಿಲ್ಲ ಒಂದೇ ಎರಡು ಪಂಕಜ ಶಬ್ದಕ್ಕೆ ಕೆಸರಿನಲ್ಲಿ ಕಪ್ಪೆನೂ ಹುಟ್ಟುತ್ತೆ ಕಪ್ಪೆ ಅರ್ಥ ಅರ್ಥ ಇಲ್ಲೇ ಇಲ್ಲ ಅದಕ್ಕೆ ಅರ್ಥ ಆಯ್ತಾ ಯೌಗಿಕಾರ್ಥದಲ್ಲಿ ಬಂದರೂ ಕೂಡ ರೂಢ ಅರ್ಥ ಇಲ್ಲ ಅದಕ್ಕೆ ಆದರೆ ಬ್ರಹ್ಮಶಬ್ದ ವಿಷ್ಣುವಿನಲ್ಲಿ ಯಾವ ರೀತಿ ಕೊಡಿಸ್ಬೇಕು ನಾವೀಗ ರೂಢಿಯಲ್ಲೂ ಜ್ಞಾನಿಗ ವಿದ್ವದ್ ರೂಢಿಯಲ್ಲಿ ಇದ್ದೇ ಇದೆ ಜ್ಞಾನಿಗಳಿಗೆ ಬ್ರಹ್ಮ ಅಂದರೆ ವಿಷ್ಣು ಅಂತಲೇ ಅರ್ಥ ಆಗೋದು ಆದರೆ ಸಾಮಾನ್ಯರ ಲೆಕ್ಕ ತಗೊಂಡ್ರೆ ಯೌಗಿಕಾರ್ಥ ಮಾಡಿದರೆ ಆಯಿತು ಯೌಗಿಕಾರ್ಥ ವಿಷ್ಣು ಗ್ರಹಣ ಉಪಪತ್ತೇ ರೂಪ್ತಂ ಯುಕ್ತಂ ಇತಿ ಭಾವ ವಿದ್ವದ್ ರೂಢಿ ಎಂಬುದು ಯೌಗಿಕಾರ್ಥಕ್ಕೆ ಎಷ್ಟು ಅಷ್ಟೇ ನ್ಯಾಚುರಲ್ ಯೌಗಿಕಾರ್ಥ ಅರ್ಥ ಮಾಡಿ ತಿಳ್ಕೊತೇವೆ ರೂಢಿ ತಕ್ಷಣ ಪಂಕಜ ಅಂತಷ್ಟ ಕಮಲ ಅದೇನೋ ರೂಢಿ ಅದು ವಿದ್ವದ್ ರೂಢಿ ಜ್ಞಾನಿಗಳ ದೃಷ್ಟಿಯಲ್ಲಿ ಅಂತ ಜ್ಞಾನಿಗಳ ದೃಷ್ಟಿಯಲ್ಲಿ ಇವಾಗ ಉದಾಹರಣೆಗೆ ಸೈನ್ಸ್ ಟರ್ಮ್ಸ್ ಅಲ್ಲ ಸೈಂಟಿಸ್ಟ್ಗೆ ಅರ್ಥ ಆಗುತ್ತೆ ಸೈಂಟಿಸ್ಟ್ ಯಾರು ಅವನು ಸೈನ್ಸಿನ ವಿದ್ವಾಂಸ ಸೈನ್ಸಿನ ವಿದ್ವಾಂಸ ಆಯಾ ಸಬ್ಜೆಕ್ಟಲ್ಲಿ ವಿದ್ವಾಂಸನಾದವನಿಗೆ ಯಾವ ಅರ್ಥ ಹೊಡೆಯುತ್ತೆ ಯಾವಾಗಲೂ ಕೂಡ ಟೆಕ್ನಿಕಲ್ ಮೀನಿಂಗೇ ಹೊಡೆಯುತ್ತೆ ಅವನಿಗೆ ನಾನ್ ಟೆಕ್ನಿಕಲ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವನು ನಾವು ಉಳಿದವ್ರು ಏನು ಮಾಡಿ ಟೆಕ್ನಿಕಲ್ ನಮ್ಮ ಸಾಮಾನ್ಯವಾಗಿ ಯೌಕ್ಯವಾಗಿದ್ದಾಗೆ ಇದು ರೂಢ ಅರ್ಥ ಇದೆ ಎಮರ್ಜೆನ್ಸಿ ನಮಗೊಂದೇನೋ ಅರ್ಥ ಇದೆ ಅಷ್ಟೇ ಆದರೆ ಅದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಅಂದರೆ ಬೇರೆ ಈ ಪೊಲಿಟಿಕಲ್ ಎಮರ್ಜೆನ್ಸಿ ಬೇರೆ ಅದು ಎಮರ್ಜೆನ್ಸಿ ಪೊಲಿಟಿಕಲ್ ಅಂತ ಅರ್ಥ ಆಗೋದೇ ಆ ದೃಷ್ಟಿಯಲ್ಲಿ ಗೊತ್ತಾಯ್ತಾ ಯಾವ ದೃಷ್ಟಿಯಿಂದ ಆಯಾ ಫೀಲ್ಡಲ್ಲಿ ಇದ್ದವರು ಅಂತ ಅರ್ಥ ವಿದ್ವಾಂಸರು ಅಂದ್ರೆ ಏನು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಆದವರಿಗೆ ಬ್ರಹ್ಮಶಬ್ದಕ್ಕೆ ರೂಢಿ ಅರ್ಥ ಕೂಡ ಏನಂತಿದೆ ವಿಷ್ಣು ಅಂತಾನೆ ಇದೆ ಯೌಗಿಕಾರ್ಥ ವಿಷ್ಣು ಗ್ರಹಣ ಉಪಪತ್ತೇ ರುಕ್ತಂ ಯುಕ್ತಂ ಇತಿ ಭಾವ ಆದ್ರಿಂದ ಜನ್ಮ ಬ್ರಹ್ಮಶಬ್ದಕ್ಕೆ ಜನ್ಮಾದೇಶ ಎಂಬ ಎರಡನೇ ಸೂತ್ರದಲ್ಲಿ ವಿಷ್ಣು ಅಂತಾನೆ ಅರ್ಥ ಮಾಡೋದು ಇನ್ನು ಕನ್ಫರ್ಮ್ ಮಾಡಿದರು ಆ ಸೂತ್ರ ಇಲ್ಲದೆ ಹೋದರೂ ಕೂಡ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ ಹೇಳ್ಬಿಟ್ಟಾಗಿದೆ ಈಗ ಜೊತೆಗೆ ಇದೊಂದು ಏನು ಕಾರಣ ಕೊಡ್ತಾ ಇದೆ ಈಗ ಜನ್ಮಾದಿ ಎಲ್ಲವನ್ನೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾಡಬವನು ಸರ್ವ ಶಬ್ದಕ್ಕೆ ಬರಲೇನೋ ಎಲ್ಲರಿಗೂ ಎರಡನೇದು ಸರ್ವವಿಧ ಆಮೇಲೆ ಎಲ್ಲ ಕಾಲಕ್ಕೂ ಸರ್ವಶಬ್ದಕ್ಕೆ ಎಷ್ಟು ಅರ್ಥ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಿಬಿಟ್ರೆ ಅದು ಕೂಡ ಅಸಂಕುಚಿತ ವೃತ್ತಿಯಲ್ಲಿ ಮಾಡಿದರೆ ಯಾರಿಗೆ ಅಪ್ಲಿಕಬಲ್ ಅದು ವಿಷ್ಣುವಿಗೆ ಮಾತ್ರ ಆದ್ದರಿಂದನೇ ಸರಿ ತದ್ ಬ್ರಹ್ಮ ಇತಿ ಶ್ರುತೌ ಬ್ರಹ್ಮಶಬ್ದೇನ ರೂಢಿತ್ಯಾಗೇನ ಅಂದರೆ ಜೀವಾಂಬ ಅರ್ಥವನ್ನು ಬಿಟ್ಟುಬಿಟ್ಟು ಯೌಗಿಕ ಅರ್ಥವಾಗಿರತಕ್ಕಂತಹ ವಿಷ್ಣು ಗ್ರಹಣ ಉಪಪತ್ತೇಹಿ ವಿಷ್ಣು ಎಂಬ ಅರ್ಥವನ್ನೇ ತಗೊಳ್ಬೇಕು ಅನ್ನೋದು ಯುಕ್ತಿಯುಕ್ತವಾಗಿದೆ ಆದ್ದರಿಂದ ಉಕ್ತಂ ಯುಕ್ತಂ ಇತಿ ಭಾವ ಎಲ್ಲಿ ಬ್ರಹ್ಮ ಬಂತ ಬರ ಏನಂತ ಅರ್ಥ ಬಂತು ಬೃಹಜಾತಿ ಜೀವ ಆ ಕೋಶದ ಪ್ರಕಾರ ಜೀವ ಅಂತ ಅರ್ಥ ಬಂತು ಎಲ್ಲಿ ಅದು ಎರಡನೇದದು ಸ್ವಲ್ಪ ಸಾಮಾನ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಜನಕ್ಕೆ ಅರ್ಥ ಆಗೋದು ಯಾವುದು? ಈ ಬ್ರಹ್ಮದೇವ. ಬ್ರಹ್ಮಸೂತ್ರಾದಿಗಳನ್ನು ಓದ್ದೇ ಇದ್ದವರಿಗೆ ಬ್ರಹ್ಮ ಅಂದರೆ ಬ್ರಹ್ಮದೇವರು. ಆಮೇಲೆ ಯಾವುದೋ ವಿಷಯ ಬಂದಾಗ ಬ್ರಹ್ಮ ಅಂತ ಹೇಳಿದರೆ ವೇದ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಬ್ರಹ್ಮಚಾರಿ ಏನರ್ಥ ಅಲ್ಲಿ? ಇವತ್ತು ಅರ್ಥನೇ ಬೇರೆ ಆಗಿಬಿಟ್ಟಿದೆ. ವೇದಾಧ್ಯಯನ ಮಾಡುವನು ಅಂತ ಅರ್ಥ. ಬ್ರಹ್ಮಚಾರಿ ಶಬ್ದಕ್ಕೆ ವೇದಾಧ್ಯಯನ ಮಾಡುವವನು, ಅದು ಸ್ಟೂಡೆಂಟ್ ಅಂದರೆ ಅರ್ಥ ಹೇಗೋ ಅದರ ಅರ್ಥ ಇದೆ. ಅದೇ ರೀತಿ ಬಂದೊಂದಕ್ಕೂ ಅರ್ಥ ಇದೆ. ಯಾರಿಗೆ ಶಾಸ್ತ್ರ ಅವನ ಪ್ರಕಾರ ಈ ಕೊಟೇಶನ್ ಗೊತ್ತಿದ್ರೆ ಬ್ರಹ್ಮಾಣಿ ಜೀವ ನೀವೇ ಕೊಟ್ಟಿದ್ದೀರಿ ಆದ್ರಿಂದ ಅಂತ ಹೇಳ್ತಾರೆ. ವಾದ ಮಾಡೋ ಏನಂತೆ ಗೊತ್ತಾಯ್ತು? ಇಲ್ಲದೆ ಹೋದ್ರು ಕೂಡ ಮಾತಾಡ್ತಾನೆ. ಯಾವುದೋ ಒಂದು ಕರುತೆಗಿದ್ರೆ ಜನ ಹಾಗೆ ತಿಳ್ಕೊಂಡಿದ್ರೆ ಅಂತ ತಿಳ್ಕೊಬೋಣ. ಅವ್ರು ತಪ್ಪು ತಿಳುವಳಿಕೆ ಇರಲೇ ಇಲ್ಲಲ್ಲ ಅವರಿಗೆ, ಅದೊಂದು ಅರ್ಥನೂ ಗೊತ್ತಿತ್ತು ಅವ್ರಿಗೆ. ಈಗ ಹೇಳಿ ತಿಳಿಸ್ಬೇಕು ಅವ್ರಿಗೆ ಮೊದಲೇ ತಗೊತಿತ್ತು ಅವ್ರಿಗೆ. ಆ ದೃಷ್ಟಿಯಲ್ಲಿ ತಗೊಳ್ಬಹುದು, ಆದರೆ ತಗೊಳಕ್ಕೆ ಬರೋದಿಲ್ಲ. ಕರ್ತೃತ್ವ ಶಬ್ದಸ್ಯ ಸೃಜಂತತ್ವೇ ಯಾಜಕಾದಿತ್ವೇನ ಷಷ್ಠೀ ಸಮಾಸಃ. ಕರ್ತೃತ್ವ ಶಬ್ದಸ್ಯ ಸೃಜಂತ ಕರ್ತೃ ಅಲ್ಲಿ ಏನಾಗಿದೆ? ಸರಿ ಇದೆ. ಕರ್ತೃತ್ವ ಶಬ್ದ ಕರ್ತೃ ಶಬ್ದಸ್ಯ ಅಲ್ಲಿ ತಪ್ಪು ಪ್ರಿಂಟ್ ಆಗಿದೆ. ಕರ್ತೃ ಶಬ್ದಸ್ಯ ಸೃಜಂತತ್ವೇ ಕರ್ತೃತ್ವ ಬೇಕಿಲ್ಲ, ಕರ್ತೃ ಶಬ್ದ ಅಷ್ಟೇ. ಸೃಜಂತತ್ವೇ ಯಾಜಿಕಾದಿತ್ವೇನ ಷಷ್ಠೀ ಷಷ್ಠಿ ಸಮಾಸ ಮಾಡಬೇಕು. ಯಾವ ರೀತಿ? ತಾಚ್ಛೀಲಕ ತೃಣ್ಣಂತತ್ವೇತು ತಾಚ್ಛೀಲಕ ತೃಣ್ಣಂತ ಬೇರೆ, ಇದು ಸೃಜಂತತ್ವ ಬೇರೆ. ತೃಯಿಂದ ಕೊನೆಯಾಗೋದಕ್ಕೆ ಏನಂತಾರೆ ಅದಕ್ಕೆ? ಸೃಜಂತ ಅಕಾರ ಅಂತ, ರಾಮ ಅಕಾರ ಅಂತ. ಆ ರೀತಿ ತೋರ್ ಗಮ್ಯಾದಿತ್ವೇನ ದ್ವಿತೀಯ ತತ್ಪುರುಷ ಇದೆ ಸರ್ವಕರ್ತ ಇದೆ ಸಾಧು. ಸರ್ವಕರ್ತ ಅನ್ನೋ ಪದವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ತೋರಿಸ್ತಾರೆ. ಸರ್ವಕರ್ತ ಒಂದು ಏನಂತ ಮಾಡ್ಬೇಕು? ಹಿಂದೆ ಏನರ್ಥ ಮಾಡಿದ್ರು? ಈಗ ಸರ್ವಸ್ಯ ಅಂತ ಮಾಡಿದ್ರು. ಗೊತ್ತಾಯ್ತಾ? ಸರ್ವೇಶಾಂ ಮಾಡಿದ್ರು. ಅದು ಸರ್ವಸ್ಯ ಏಕವಚನ. ಸರ್ವೇಶಾಂ ಅದು ಜಾತ್ಯ ವಿಶ್ವಸ್ಯ ಅಂತ ಮಾಡಿ ಅರ್ಥ ಮಾಡಿದ್ರು. ಎಲ್ಲ ರೀತಿಯಲ್ಲೂ ಕೂಡ ಆ ರೀತಿ ಅರ್ಥ ಮಾಡಿದ್ರು. ಆ ರೀತಿ ಅರ್ಥ ಯಾತಕ್ಕೆ ಮಾಡ್ತೀವಿ ಅಂದ್ರೆ ಈ ಕಾರಣದಿಂದ ಮಾಡ್ಲಿಕ್ಕೆ ಬರುತ್ತೆ. ತಾಚ್ಛಿಲ್ಯ ಅಂದರೆ ಸ್ವಭಾವ ಅಂತ ಅರ್ಥ. ಈ ರೀತಿ ಹೇಳಿದಾಗ ಮಾಡುವವನು ಅಂತ ಅರ್ಥ. ಅವ ಏನಂತ ಮಾಡಬೇಕು? ದ್ವಿತೀಯ ತತ್ಪುರುಷ ಇತಿ ಸರ್ವಕರ್ತೆ ಇತಿ ಅಂದರೆ ಸರ್ವಂ ಕರೋತಿ ಅಂತ ಅರ್ಥ ಇಟ್ಕೊಂಡಾಗ ದ್ವಿತೀಯ ಬಂದಾಗ ಸರ್ವಸ್ಯ ಕರ್ತ. ಗೊತ್ತಾಯ್ತಾ? ಅವಾಗೇನರ್ಥ? ಸರ್ವಂ ಕರೋತಿ ಎಂಬ ಅರ್ಥದಲ್ಲಿ ಬಂದಿದೆ. ನಾನು ಇದ ಮುಕ್ತಂ ಇದ ನೆಕ್ಸ್ಟ್ ಪಾಯಿಂಟ್. ಮತ್ತೆ ಈಗ ಜನ್ಮಾಧಿಕರಣ ಅಷ್ಟು ಮುಗಿಸ್ಬಿಟ್ರು, ಸೂತ್ರ ಅರ್ಥ ಆಯ್ತು. ಇದು ಯಾತಕ್ಕೆ? ಪ್ರತಿಯೊಂದು ಸೂತ್ರದ ಅರ್ಥ ಬರೋ ರೀತಿಯಲ್ಲಿ ಆಚಾರ್ಯ ಭಾಷೆ ಇದೆ ಅಂತಾಗಬೇಕೀಗ. ಸೊ ವಿಷ್ಣುರೇವ ಜಿಜ್ಞಾಸ್ಯ ಮೊದಲನೇ ಸೂತ್ರಕ್ಕೆ, ಸರ್ವಕರ್ತ ಅದು ಎರಡನೇ ಸೂತ್ರಕ್ಕೆ. ಮುಂದೇನು ಬಂತು ಅಂದರೆ ಶಾಸ್ತ್ರೀಯತ್ವ ಸೂತ್ರ ಅರ್ಥ ಬರಬೇಕೀಗ. ಅದಕ್ಕೆ ಆಚಾರ್ಯ ಹೇಳಿದ ಪದ ಏನೋ ಆಗಮೋದಿತ ಅನ್ನೋ ಪದ ಉಪಯೋಗಿಸಿದರು. ಮೂರನೇ ಸೂತ್ರ ಅರ್ಥ ಬರಬೇಕು. ಮೂರನೇ ವಿಷ್ಣುರೇವ ವಿಜಿಜ್ಞಾಸ ಸರ್ವಕರ್ತ ಆಗಮೋದಿತ ನನು ಇದಮಯುಕ್ತಂ ರುದ್ರಾದಿಹಿ ಸರ್ವಕರ್ತ ಸರ್ವಜ್ಞತ್ವಾತ್ ವ್ಯತಿರೇಕೇಣ ಚೈತ್ರವತ್ ನಚ ಅಸಿದ್ಧಿಹಿ ಪಾಶುಪತಾದಿನ ತತ್ಸಿದ್ಧೇ ಇತ್ಯಾದಿ ಅನುಮಾನೇನ ವಾ ಪಾಶುಪತಾದಿನೈವ ವಾ ರುದ್ರಾದೇಹೇ ಸರ್ವಕರ್ತೃತ್ವ ಸಿದ್ಧೇರಿತ್ಯತ ಉಕ್ತಂ ಓಂ ಶಾಸ್ತ್ರಯೋನಿತ್ವಾದಿತಿ. ಹಾಗೇನು ಮಾಡ್ದ? ಆಯಿತು, ಬ್ರಹ್ಮ ಅಂದರೆ ಜೀವಪರ ಅಲ್ಲ ಅಂತ ಇಟ್ಕೊಂಬೋಣ. ಸರ್ವಕ ಜನ್ಮಾಧ್ಯಸ್ಯ ತಂಬೋದು ಜೀವನಿಗೆ ಅಲ್ಲ ಅಂತ ಇಟ್ಕೊಂಬೋಣ. ಆದರೆ ವಿಷ್ಣು ರುದ್ರದೇವರಿಗೆ ಆಗಲಿ ವಿಷ್ಣುವಿಗೆ ಯಾಕೆ ಆಗಬೇಕದು? ಮೊದಲೇನು ಮಾಡಿದ? ಜೀವನಿಗೆ ಆಗಲಿ ಅಂತ ಹೇಳಿದ್ದ, ಆಗಲಿಲ್ಲ ಅಂತ ಹೇಳಿದ ಮೇಲೆ ರುದ್ರದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ವಿಷ್ಣುವಿಗೆ ಯಾಕೆ ಆಗಬೇಕು? ರುದ್ರದೇವರಿಗೆ ಅಂತ ಯಾತಕ್ಕೆ ತಗೊಂಡ್ರು ಅಂದರೆ ಹೆಚ್ಚಿನ ಎಂಥವರಿದ್ದ ಸೇವೆ ವೈಷ್ಣವರಾದ ಮೇಲೆ ಸೇವೆಯರಿದ್ದಾರೆ. ಅದರಿಂದ ಅವ್ರ ಪ್ರಕಾರ ನಮ್ಮವರು ಯಾಕೆ ಆಗಬಾರ್ದು? ನನ್ ವಿಧಮಯುಕ್ತಂ ಇದಮಯುಕ್ತಂ ಅಂದರೆ ನೀವು ಹೇಳಿದಂತಹ ವಿಷ್ಣುವೇ ಜನ್ಮ ಜಗಜ್ಜನ್ಮಾದಿಕರ್ತ ಅನ್ನೋ ಅರ್ಥ ಯುಕ್ತವಾದದ್ದಲ್ಲ. ಯಾಕೆ? ರುದ್ರಾದಿ ಸರ್ವಕರ್ತ ಈ ರೀತಿ ವಾದ ಮಾಡಬಹುದಲ್ಲ. ಆದಿಶಬ್ದದಿಂದ ಗಣೇಶಾದಿಗಳು ಅವರವರ ಭಕ್ತರುಗಳು ತಮ್ಮ ತಮ್ಮ ದೇವರುಗಳು ಅಂತ ಸರ್ವಕರ್ತ ಅಂತ ಯಾಕೆ ಕರಿತಿದ್ದಾರಲ್ಲ ಹಾಗೆ ನೀವಂತ ಯಾಕೆ ಕರಿಬಾರ್ದಲ್ಲ, ಕರಿತಾ ಇದ್ದಾರೆ ಈಗಾಗಲೇ. ರುದ್ರ ಏನ ತೋರಿಸ್ತಾರೆ ಏನಂತ ಹೇಳಿ ಈಗ ಹಾಗಲ್ಲ, ಏನು ಯಾಕೆ ಖಂಡನೆ ಮಾಡೋಕೆ ತೋರಿಸ್ತಾರೆ ಅದನ್ನು. ರುದ್ರಾದಿಹಿ ಸರ್ವಕರ್ತ ಯುಕ್ತಿ ಇದು ಪರ್ವತೋ ಧೂವನ್ ಹಿಮಾನ್ ನಿಧಾಗೆ. ರುದ್ರಾದಿಗಳು ಪಕ್ಷ, ಸರ್ವಕರ್ತೃತ್ವ ಅನ್ನೋದೇನೋ ಅಲ್ಲಿರ್ತಕ್ಕಂತಹ ಸಾಧ್ಯ ವಸ್ತು, ಸರ್ವಕರ್ತೃತ್ವ ಅವರು ಸಾಧನೆ ಮಾಡ್ತೇವೆ. ಸರ್ವಜ್ಞತ್ವಾತ್ ಯಾಕೆ? ಸರ್ವಜ್ಞರಾಗಿರೋದ್ರಿಂದ. ರುದ್ರಾದಿಗಳು ಸರ್ವಜ್ಞರಾಗಿರೋದ್ರಿಂದ ಸರ್ವಕರ್ತೃತ್ವಕ್ಕೆ ಏನು ಬೇಕು? ಸರ್ವಜ್ಞತ್ವ ಬೇಕು. ರುದ್ರಾದಿಗಳಲ್ಲಿ ಏನಿದೆ? ಸರ್ವಜ್ಞತ್ವ ಇದೆ. ಆದ್ದರಿಂದ ಅವರಾಗಲಿ ವ್ಯತಿರೇಕೇಣ ಚೈತ್ರವತ್, ಚೈತ್ರ ಅಂದರೆ ಎ ಬಿ ಸಿ ಡಿಗಳು, ಎ ಬಿ ಸಿ ಡಿಗಳಲ್ಲಿ ಏನಿಲ್ಲ? ಸರ್ವಜ್ಞತ್ವ ಇಲ್ಲ. ಆದ್ದರಿಂದ ಏನಿಲ್ಲ? ಸರ್ವಕರ್ತೃತ್ವನೂ ಇಲ್ಲ. ರುದ್ರ ಎ ಬಿ ಸಿ ಡಿಗಳಲ್ಲ, ವ್ಯತಿರೇಕೇಣ ಅದು ಆಪೋಸಿಟಲ್ಲಿ ತಗೊಂಡ್ರೆ ಅವರು ಸರ್ವಜ್ಞರಾದ್ದರಿಂದ ಏನಾಗಬಹುದು? ಅವರು ಸರ್ವಕರ್ತ ಆಗಬಹುದು ಅಂತ ಅಂತ ಯಾಕೆ ಹೇಳಬಾರ್ದು? ಅವನ ಮಾತ ಅವನೇ ಯಾಕೆ ಹೇಳಬಾರ್ದು? ಲಚ ಸಿದ್ಧಿ ಅಲ್ಲ, ಎಲ್ಲಿದೆ ಇದೆಲ್ಲ ಹೇಳ್ತೀಯಲ್ಲ, ರುದ್ರದೇವರು ಸರ್ವಜ್ಞರು ಸರ್ವಕರ್ತ ಎಲ್ಲಿದೆ ಅಂತ ಕೇಳಿದರೆ ಹಾಗಿಲ್ಲ ಅಂತ ಹೇಳಬಾರ್ದು. ಪಾಶುಪತಾದಿನ ತತ್ಸಿದ್ಧೇಹೇ, ಪಾಶುಪತಾದಿ ಆಗಮಗಳಲ್ಲಿ ಆದಿಶಬ್ದದಿಂದ ಅವರವರು ದೇವತೆಗೆ ಸಂಬಂಧಪಟ್ಟಿದ್ರೊಳಗೆ. ಇವನು ಇವನೇನು ಮಾಡಿದ ಸೈಂಟಿಸ್ಟ್, ಇನ್ನೊಬ್ಬರು ಬಂದ ಅಂದ್ರೆ ಚಾರ್ವಾಕ, ಯಾರು ಇಲ್ಲೇ ಇಲ್ಲ ಅಂತ ಹೇಳಿದ. ಯಾಕೆ ನಮ್ಮ ಆಗಮ ಹಾಗೆ ಹೇಳುತ್ತೆ ಅಂತ ಹೇಳಿದ. ತನ್ನ ಆಗಮನ ಕೋಟ್ ಮಾಡಿಕೊಂಡ. ತತ್ಸಿದ್ಧೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ರೂಲ್ ಅಪ್ಲಿಕಬಲ್, ಸ್ಟೇಟ್ಗೆ ಸ್ಟೇಟ್ ರೂಲ್ ಅಪ್ಲಿಕಬಲ್, ಪಾಶುಪತರು ಪಾಶುಪತ ರೂಲ್ ಅಪ್ಲಿಕಬಲ್ ಅಂತ ಹೇಳ್ತಾರೆ. ಯಾಕಾಗಬಾರ್ದು? ತತ್ಸಿದ್ಧೇ ಹೇ ಇತ್ಯಾದಿ ಅನುಮಾನೇನವಾ, ಇದು ಅನುಮಾನ. ಪಾಶುಪತಾದಿನೈವ ವಾ ರುದ್ರಾದೇಹೇ, ಅಥವಾ ಡೈರೆಕ್ಟ್ ಪಾಶುಪತ ಆಗಮನ ಇಟ್ಕೊಂಬೇಡ, ಅನುಮಾನ ಬೇಡ ಬೇಡ. ಅವ್ರ ಪ್ರಕಾರ ಪಶುಪತಿ ಸರ್ವಕರ್ತ ಅಂತ ಯಾಕೆ ಹೇಳಿದ್ದಾರೆ, ಯಾಕೆ ಒಪ್ಪಾರದು? ಸರ್ವಕರ್ತೃತ್ವ ಸಿದ್ಧೇರಿತ್ಯತ ಉಕ್ತಂ ಓಂ ಶಾಸ್ತ್ರಯೋನಿತ್ವಾದಿತಿ. ಎಷ್ಟು ಇಂಪಾರ್ಟೆಂಟ್ ಇದು, ಇದೆಲ್ಲ ಯೋಚನೆ ಮಾಡಿದರೆ ಹುಡುಗರು ಉತ್ತರ ಹ್ಯಾಕ್ ಕೊಡಬೇಕು, ಒಂದು ನಮಗೆ ಹ್ಯಾಕ್ ಕನ್ವಿನ್ಸ್ ಮಾಡ್ಕೋಬೇಕು, ಅದಿನ್ನೊಂದು. ಓಂ ಶಾಸ್ತ್ರಯೋನಿತ್ವಾದಿತಿ, ಶಾಸ್ತ್ರಯೋನಿತ್ವಾದಿತಿ ಅಂತ ಸೂತ್ರ ಇಲ್ಲ, ಓಂ ಶಾಸ್ತ್ರಯೋನಿತ್ವಾತ್ ಅಷ್ಟೇ ಸೂತ್ರ ಇರೋದು, ಗೊತ್ತಾಯ್ತಾ? ಸುಮ್ಮನೆ ಓದ್ಕೊಂಡ್ಬಿಟ್ರೆ ಆ ರೀತಿ ಬಿಡು, ಸ್ಪ್ರಿಂಟ್ ಮಾಡ್ಬೇಕಾದಾಗ ಮಾಡಬಾರ್ದು. ಓಂ ಶಾಸ್ತ್ರಯೋನಿತ್ವ ಸೂತ್ರ ಮುಗಿತಲಿಗೆ ಇತಿ, ಈ ಸೂತ್ರ ಹೀಗಿದೆ ಅಂತ ಮುಂದೆ ಸೇರಿಸೋದು ಅದಕ್ಕೆ. ಹೌದು, ಹಾಗೆ ಪ್ರಿಂಟ್ ಮಾಡಿಸ್ಬಾರ್ದು, ಮಾಡಿದ್ರೆ ಮುಂದೆ ಹೊಸಬರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಓದಿ ಅಭ್ಯಾಸ ಇದ್ರೆ ಪರವಾಗಿಲ್ಲ, ಇದು ನೋಡಿ ಶಾಸ್ತ್ರಯೋನಿತ್ವ ಆದಿತಿ ಅಂದರೆ ಸೂತ್ರ ಇರೋದು, ಅದೇನು ಮಾಡಬೇಕಾಗ. ಅದೊಂದು ಗುಂಪು ಇದ್ದಾರೆ ಸಂಶೋಧನೆ ಮಾಡಲಿಕ್ಕೆ ಕೊಟ್ರೆ ಒಂದು ಪಾತ್ರದಲ್ಲಿ ಹೀಗಿದೆ, ಆದ್ರಿಂದ ಇದೇ ಸರಿಯಾದದ್ದು ಕುತ್ಕೊಂಡು ಪದ್ಧತಿ ಆಗುತ್ತೆ. ಅದರೊಳಗೆ ಅದೊಂದು ಗಲಾಟೆ, ಆದ್ದರಿಂದ ರಾಯರ ಪ್ರಕಾರ ಸೂತ್ರ ಹೀಗಿದೆ ಅದು ಬಿಡೋದ. ಮತ್ತೆ ರಾಯರು ಯಾರು ಉಪಯೋಗಿಲ್ಲ, ಭಾರಿ ದೊಡ್ಡವರು ಅಂತ ಒಪ್ಕೊಂಡ್ಬಿಟ್ರೆ ಹೋಗೋದು. ರಾಯರು ಅಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ, ಇವಾಗ ಬರೆದಿದ್ದಾರೆ ಹೇಳಿ ತಡಪ್ಪ. ರಾಯರು ಬರೆದಿರೋದಲ್ಲ ಇದು, ಯಾರ್ದಿದು ಪ್ರಿಂಟ್ ಮಾಡ್ಸರ್ ಮಾಡಿಸಿರೋದು. ಅತ್ರ ತದರ್ಥ ರಾಯರ ನಮಗೆ ಪ್ರಮಾಣ, ಪ್ರಿಂಟ್ ಮಾಡಿಸಿದ ಪ್ರಮಾಣ ಅಲ್ಲ ಅಷ್ಟೇ. ಓಂ ಶಾಸ್ತ್ರಯೋನಿತ್ವ ಅಂತ ಅದಕ್ಕೆ ಹೇಳ್ತಾರೆ, ಹಾಗೆಲ್ಲ ಅರ್ಥ ಮಾಡಬಾರದು. ಆಗಮೋದಿತ ವಿಷಯ ಬಂದಾಗ ಆಮೇಲೆ ಬರಲೇಬೇಕು. ಎಲ್ಲ ಯಾಕೆ ಹಾಕೋದಿಲ್ಲ ಅಂದರೆ ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ಒಂದು ನಿಯಮ ಏನಂತ, ಸರ್ವತ್ರ ಅನಗತತ್ವೇನ ಪೃಥಗ್ ಓಂಕ್ರಿಯತೆ ಅಖಿಲೈಹಿ. ಉಳುಕರು ಹೇಳಿದಾದ್ರೂ ಓಂ ಅಂಡರ್ಸ್ಟುಡ್ ಅಂತ ಹೇಳಿಬಿಟ್ರೆ ಗೊತ್ತಾಯ್ತಾ, ಓಂ ಅಂಡರ್ಸ್ಟುಡ್ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಅಂತ ಹೇಳಿರೋದ್ರಿಂದ ಪ್ರಿಂಟ್ ಮಾಡಿಸಿದ್ರು ಒಳ್ಳೆಯದು, ಮಾಡಿದವರು ಮನಸ್ಸಲ್ಲಿ ಇರಬೇಕದು. ಮನಸ್ಸಲ್ಲಿ ಇದ್ದರೂ ಆಯಿತು, ಓಂ ಇದೇ ಇದೆ ಅಂತ ತಿಳ್ಕೊಂಡ್ರೆ ಆಯ್ತು. ಯಾಕೆ ಆಗಲಿಲ್ಲ, ಎಲ್ಲ ಕಡೆ ಇರೋದ್ರಿಂದ ಮತ್ತೆ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ ಅಂತ ಅರ್ಥ. ಹೌದು, ಹೇಳಬೇಕಾಗ ಆಗ ಹೇಳಲೇಬೇಕಾಗ, ಹೇಳೋದು ಪ್ರಿಂಟ್ ಮಾಡಿಸೋ ಉತ್ತಮ ಪಕ್ಷನೇ. ಆದರೆ ಹೇಳಬೇಕಾದ್ರೆ ಎಲ್ಲ ವಿಷಯ ತಿಳ್ಕೊಳ್ಳಿ ಅಂತ ಹೇಳಿ ಮುಂದೆ ವಿಷಯಕ್ಕೆ ಅದು ಸುಸೂತ್ರ ನಡೀಲಿ ಅಂತ ಹೇಳೋ ದೃಷ್ಟಿಯಿಂದ ಹೇಳೋದಿಲ್ಲ. ಒಂದು ಇನ್ನೊಂದು ಕಾರಣ ಏನಂತ ಕೇಳಿದರೆ, ಪ್ರಿಂಟ್ ಮಾಡಿಸ್ಬೇಕಾದ್ರೆ ಬರೀಬೇಕಾದ್ರೆ ತಾಳೆಗರಿಯಲ್ಲಿ ಭಾರಿ ಕಷ್ಟ ಬರೆಯೋದು, ಪೇಪರ್ ಸಿಗೋದೇ ಭಾರಿ ಕಷ್ಟ, ಭಾರಿ ಕಷ್ಟಪಟ್ಟು ತಯಾರು ಮಾಡ್ಕೊಂಡು ಬರೀಬೇಕಾದ್ರೆ. ಆದ್ದರಿಂದ ಜಾಗ ಸಾಕಾಗದೆ ಹೋದಾಗ ಇದೆ ಅಂತ ಅಂಡರ್ಸ್ಟುಂಡ್ ಬರ್ಕೊಂಡ್ರೆ ಮುಂದೋಯ್ತು ಅಷ್ಟೇ, ಎರಡನೇ ಕಾರಣ. ಮೂರನೇ ಕಾರಣ, ಪ್ರಿಂಟ್ ಬಂದ ಮೇಲೂ ಕೂಡ ಈಗ ಕಂಪ್ಯೂಟರ್ ಬಂದಿದೆ, ಸಮಸ್ಯೆ ಇಲ್ಲ, ಒಂದೇ ಎರಡು ಸಾವಿರ ಲಕ್ಷ ಬೇಕಾದ್ರೆ ಹೊಡಿಬೋದು. ಹಿಂದೆ ಆಗಲ್ಲ, ಇಷ್ಟು ಟೈಪ್ಸ್ ಅಂತ ಇರ್ತಿದ್ವಿ ಇಷ್ಟೇ, ಒಂದು 50-100 ಇರ್ತಿದ್ರು, ಅದು ಮುಗಿದ್ಮೇಲೆ ಮುಗಿದೋಯ್ತು. ಆಮೇಲೆ ಮತ್ತೆ ಅದು ಆಗೋ ವಾಪಸ್ ಹಾಕೋವರೆಗೂ ಮತ್ತೆ ಸಿಗಲ್ಲ ಲೆಟರ್, ಲಿಮಿಟೆಡ್ ಇರ್ತಿತ್ತು. ಅವಾಗ ಏನು ಮಾಡಿಬಿಡೋದಾಗ, ಸರ್ವತ್ರ ಅನಗತತ್ವ ಏನು ಎಲ್ಲ ಕಡೆ ಇದೆ ಅಂತ ಅರ್ಥ. ಹಿಂದೆ ಬರಿಬೇಕಾದ್ರೆ ಸರ್ವಶ್ರೀ ಅಂತ ಹಾಕಿಬಿಡೋರು, ಒಂದು 100 ಹೆಸರು ಬರಿಬೇಕಾದ್ರೆ ಎಲ್ಲ ಸ್ತ್ರೀ ಬರೀತಕ್ಕೂ ಲೇಟ್ ಆಗುತ್ತೆ ಅಂತೇಳಿ ಸರ್ವಶ್ರೀ ಅಂದರೆ ಎಲ್ಲರಿಗೂ ಶ್ರೀಕಾರ ಅಂಡರ್ಸ್ಟುಡ್ ಅಂತ. ಎಷ್ಟು ಪದ್ಧತಿ ಇದೆ ಅದು ಈಗಲೂ ಕೂಡ ಸರ್ವಶ್ರೀ ಅಂಥೇಳಿ. ಏನ ಹೌದು, ಅದು ಹೇಳಿದ್ನಲ್ಲ, ಇವರು ಈ ತಪ್ಪುಗಳು, ಇವರು ತಪ್ಪುಗಳು ಅವೆಲ್ಲ. ತತ್ರ ತದರ್ಥ ಆಗಮೋದಿತ ಅನ್ನೋ ಸೂತ್ರ ಅದಕ್ಕೋಸ್ಕರ ಹೊರಟಿದೆ. ಆಗಮೋದಿತ ಅಂದ್ರೇನು ಅದಕ್ಕೆ ಹೇಳ್ತೇವೆ, ಯಾರ್ದೋ ಯಾಕೆ ಏನು ಮಾಡ್ದ, ಇವ್ರು ಯಾರ್ದೋ ಸೈಟ್ ಅಂತ ಕ್ಲೇಮ್ ಮಾಡ್ತಿದ್ದಾನೆ, ಯಾರ್ದೋ ಸೈಟ್ ಅಂತ ಕ್ಲೇಮ್ ಮಾಡ್ತಾನೆ. ಇವನು ಏನೋ ಒಂದು ಕ್ಲರ್ಕ್, ಇವನು ದೊಡ್ಡ ಆಫೀಸರ್ ದೊಡ್ಡವನಿದ್ದಾನೆ, ಅವನ ಸೈಟ್ ಅಂತ ಯಾಕೆ ಹೇಳಬಾರ್ದು ಅಂತ ಶುರು ಮಾಡ್ದವನು, ದೊಡ್ಡ ಭಾರಿ ದೊಡ್ಡವನು. ಇನ್ನೊಬ್ರು ಅವನಿಗೆ ದೊಡ್ಡ ಅವನ ಸೈಟ್ ಅಂತ ಯಾಕೆ ಹೇಳಬಾರ್ದು, ಇವನ ಸೈಟೇ ಆಗೋದಾದ್ರೆ ಅವ್ರ ಸೈಟ್ ಹಾಕುವ ವಿವಾದ ಇವೊಂದು. ಅದಕ್ಕೆ ಏನು ಹೇಳಬೇಕು, ಅದರೊಳಗೆ ಸಿಡಿ ಯಾರು ಹೆಸರಿದೆ ಅವ್ರದ್ದು ಅಷ್ಟೇ ಹೊರತು ದೊಡ್ಡವರು ಸಣ್ಣವ್ರ ಪ್ರಶ್ನೆ ಇಲ್ಲ. ಇಲ್ಲಿ ಡಾಕ್ಯುಮೆಂಟ್ ಇರಬೇಕು, ಆಗಮ ಅಂದ್ರೆ ಏನು, ಡಾಕ್ಯುಮೆಂಟ್. ಡಾಕ್ಯುಮೆಂಟ್ ಪ್ರಕಾರ ತೀರ್ಮಾನ ಮಾಡ್ತಾನೆ ಹೊರತು 50 ಜನ ಬಂದು ಕೂಗೋದು, 100 ಜನ ಬಂದು ಕೂಗೋದು, ಕೂಗಿದ್ರೆ ಕೆಲಸ ಆಗೋದಿಲ್ಲ. ಇಡೀ ಕೂಗೋದು ನೀವು ಇದು ಹೇಳಿದ್ರೆ ಯಾರು ಒಬ್ಬ ಜಡ್ಜ್ಮೆಂಟ್ ಕೊಡೋದಷ್ಟೇ, ಒಬ್ಬ ಜಡ್ಜು. ಇಡೀ ದೇಶದಲ್ಲಿ 100 crore ಜನ ಇದ್ದಾರೆ, ಅಷ್ಟು ಜನ ಹೇಳಿದ್ರು ಬೆಲೆ ಇಲ್ಲ. ಯಾರು ಹೇಳಬೇಕದನ್ನ, ಅವನೊಬ್ಬನು ಹೇಳಿದ್ರೆ ಬೆಲೆ ಇದೆ. ಯಾಕೆ ಅವನು ಕಾಂಪಿಟೆಂಟ್ ಅಥಾರಿಟಿ ಫಸ್ಟ್. ಅವನು ಸುಮ್ಮನೆ ಹೇಳೋದಿಲ್ಲ, ಏನು ಮಾಡಿ ಹೇಳ್ತಾನೆ, ಆನ್ ದಿ ಬೇಸಿಸ್ ಆಫ್ ಪ್ರಾಪರ್ ಡಾಕ್ಯುಮೆಂಟ್ ನೋಡ್ತಾನೆ. ಅವನ ಮಾತಿ ಬೆಲೆ ಹೇಗೋ, ನೀವು ಎಷ್ಟು ಜನ ಹೇಳಿದ್ರು ಅರ್ಥ ಇಲ್ಲ. ಆಗಮ ನೋಡ್ಕೋಬೇಕು, ಆಗಮದಲ್ಲಿ ಏನಂತ ಇದೆ, ವಿಷ್ಣುವಿನ ಶುದ್ಧಾದಿಗಳು ಅಂತ ಬಂದಿಲ್ಲ. ಆದ್ರಿಂದ ಪಾಶುಪತ ಆಗಮ ಆಗಮನೇ ಅಲ್ಲ, ಅದೇನ ಏನು ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಅವೆಲ್ಲ ಇನ್ವ್ಯಾಲಿಡ್ ಡಾಕ್ಯುಮೆಂಟ್ಗಳಾದ್ರಿಂದ ಆ ಡಾಕ್ಯುಮೆಂಟ್ ಒಪ್ಪೋದೇ ಇಲ್ಲ ನಾವು ಅದನ್ನು. ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಅಂತ ಒಪ್ಪಿದ್ಮೇಲೆ ಪ್ರಶ್ನೆ, ಒಪ್ಪೋದೇ ಅದಕ್ಕೆ ಮಾರ್ಕ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು ಅದು ಫಸ್ಟು, ವ್ಯಾಲಿಡ್ ಆಗಿದ್ರು, ಇಲ್ಲದ್ರೆ ಅನ್ನೇ ಮಾಡಲ್ಲ ಅದನ್ನು. ಯಾಕೆ ಪಾಶುಪತ ಆಗಮಗಳೆಲ್ಲ ವೇದ ವೇದಕ್ಕೆ ವಿರೋಧಿ ಆದ್ದೆಲ್ಲ ಏನದು ಇಲ್ಲ. ಯಾಕೆ ಬ್ರಹ್ಮಸೂತ್ರ, ಬ್ರಹ್ಮ ಅಂದ್ರೆ ವೇದ ಏನಂತ, ಅದು ಮುಂದೆ ಯಾತಕ್ಕೆ ಅದೇ ಮುಂದೆ ಕಾರಣ ಕೊಡ್ಬೇಕೀಗ. ಯಾತಕ್ಕೆ ಅಂತ ಕೇಳಿದ್ರೆ ಯಾಕೆ ನಿರಾಕರಣೆ ಮಾಡಿಬಿಟ್ಟಿದೆ ಅದನ್ನ, ನೆಕ್ಸ್ಟ್ ಪಾಯಿಂಟ್ ಅದು. ಹತ್ರ ಒಂದೊಂದೇ ಸಿಂಪ್ ಒಂದೊಂದೇ ಪಾಯಿಂಟ್ ಇದೆ, ಎಲ್ಲ ಕಡೆಯೂ ಬೇಕಿದು. ಶಾಸ್ತ್ರಕ್ಕೆ ಎಷ್ಟು ಬೇಕೋ ಬೇರೆ ಎಲ್ಲ ವ್ಯವಹಾರಕ್ಕೂ ವಿಷಯ ಸೂತ್ರಗಳು ಇಂಪಾರ್ಟೆಂಟ್ ಇದೆ. ಯಾರ ವಿಷಯ ಯಾತಕ್ಕೆ, ಅದಕ್ಕೆ ಆಧಾರ ಏನು, ಒಂದೊಂದೇ. ಯಾರ ವಿಷಯ ಬ್ರಹ್ಮ ವಿಷಯ, ಯಾತಕ್ಕೆ ಸರ್ವಕರ್ತ, ಆಧಾರ ಏನು ಶಾಸ್ತ್ರ ಯಾತ್ರ, ಇದೇ ಯೋಚನೆ ಮಾಡ್ತಾ ಹೊರಟೆ. ಬ್ರಹ್ಮಸೂತ್ರ ಅಂಬೋದು ಪರ್ಫೆಕ್ಟ್ ಒಂದು ವೇ ಆಫ್ ಥಿಂಕಿಂಗ್. ಈ ಫಿಲಾಸಾಫಿಕಲ್ ಮೆಥಡ್ ಅಂತೀವಲ್ಲ, ಸೈಂಟಿಫಿಕ್ ಮೆಥಡ್ ಅಂತ ಕರೀತಾರೆ. ಇದು ಸ್ಪಿರಿಚುವಲ್ ಮೆಥಡ್. ಈ ಮೆಥಡ್ ಮೇಲೆ ಏನಂತ ಮಾಡ್ಬೇಕು, ನಾವು ಯಾವುದೇ ವಿಷಯನ ತೀರ್ಮಾನ ಮಾಡ್ಬೇಕು. ಅದಕ್ಕೆ ಇದನ್ನು ಆರ್ಗ್ಯುಮೆಂಟ್ ಅಂತ, ನ್ಯಾಯ ಇದು. ನ್ಯಾಯ ಅಂದ್ರೆ ಆರ್ಗ್ಯುಮೆಂಟ್ ಇದು. ಬ್ರಹ್ಮಸೂತ್ರ ನ್ಯಾಯ ಅಂತ ಕರೀತಾರೆ. ಇವೆಲ್ಲ ಬ್ರಹ್ಮಸೂತ್ರ ಸೂತ್ರಗಳು. ಈ ಫಾರ್ಮುಲಾ, ಇವು ಫಾರ್ಮುಲಾ ಎಲ್ಲ ಫಾರ್ಮುಲಾ ಅಂತ ಯಾತ ಕರೀತಾರೆ, ಯಾವುದೇ ಪ್ರಸಂಗಕ್ಕೆ ಅಪ್ಲಿಕಬಲ್ ಆದ ಫಾರ್ಮುಲಾ ಅಂತ ಕರೀತಾರೆ. ಒಂದಕ್ಕೆ ಅಪ್ಲಿಕಬಲ್ ಫಾರ್ಮುಲಾ ಅಂತ ಕರೆಯೋದಿಲ್ಲ, ಎಲ್ಲದಕ್ಕೆ ಅಪ್ಲೈ ಆಗಬೇಕು, ಅದು ಫಾರ್ಮುಲಾ. ತಗೊಳಕ್ ಬರೋದಿಲ್ಲ, ಶಾಸ್ತ್ರ ಅಲ್ಲೇ ಅಲ್ಲ ಹುಡುಗರು ಕೂಡ. ಯಾಕೆ ಶಾಸ್ತ್ರ ಲಕ್ಷಣ ಬೇರೆ ಇದೆ. ಶಿಷ್ಯತೆ ತತ್ವ ಮನೇನ ಐತಿ ಶಾಸ್ತ್ರಂ, ತತ್ವ ಹೇಳಿದ ಶಾಸ್ತ್ರ, ರುದ್ರಾದಿಗಳು ಸರ್ವೋತ್ತಮ ತತ್ವ ಅಲ್ಲೇ ಅಲ್ಲ, ಅದರಿಂದ ಶಾಸ್ತ್ರ ಅಲ್ಲೇ ಅಲ್ಲ. ಆ ರೀತಿ ಹೇಳಬೇಕು. ಹತ್ತು ಇವತ್ತು ಫಿಸಿಕ್ಸ್ ಬಗ್ಗೆ ಮಾತಾಡಬೇಕು, ಫಿಸಿಕ್ಸ್ ಶಾಸ್ತ್ರ. ಕೆಮಿಸ್ಟ್ರಿ ಬಗ್ಗೆ ಮಾತ್ರ ಕೆಮಿಸ್ಟ್ರಿನ ಕೋಟ್ ಮಾಡಬೇಕು, ಬೇರೆದನ್ನಲ್ಲ. ಹಿಸ್ಟ್ರಿ ಬಗ್ಗೆ ಮಾತ್ರ ಹಿಸ್ಟ್ರಿನ ಕರೆಸಬೇಕು. ಎಕ್ಸ್ಪರ್ಟ್ ಕಮಿಟಿ ಮಾಡಬೇಕಾದ್ರೂ ಕೂಡ ಯಾರ್ಯಾರನ್ನೂ ಮಾಡೋದಿಲ್ಲ. ಏನು ಮಾಡ್ತಾರೆ, ಆ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೈಸ್ ಇದ್ದವರು ಮಾತ್ರ ಮಾಡ್ತಾರೆ, ಬೇರೆಯವರು ಮಾಡೋದಿಲ್ಲ. ಆಗಮೋದಿತ ಇತಿ, ಅವನಾಗಿರಬೇಕು, ಅವನು ಇಂಪಾರ್ಷಿಯಲ್ ಆಗಿರಬೇಕು. ಎಕ್ಸ್ಪರ್ಟ್ ಆದರೂ ಕೂಡ ಅವನ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಮುಗಿದೋಯ್ತು. ಮತ್ತೆ ಅವನ ಆಪ್ತಿ ನಿಶ್ಚಯ ಆಗಿಲ್ಲ ಅವನಲ್ಲಿ, ಅವನು ಎಲಿಮಿನೇಟ್ ಆಗಿಬಿಡ್ತಾನೆ. ವಿಷ್ಣುರೇವ ಸರ್ವಕರ್ತ ಇತಿ ಅಸ್ತಿ, ಆಗಮ ಇರೋದು ಹಾಗೇನೆ. ಆ ಸಮ್ಯಕ್ ಗಮ್ಯಂತೆ ಅರ್ಥಾಹ ಏ ಫಿರಿತಿ ಆಗಮಃ ವೇದ ವೇದಾನುಸಾರಿ ಗ್ರಂಥಾಹ. ಆಗಮ ಶಬ್ದಕ್ಕೆ ಏನಂತ ಅರ್ಥ, ವೇದ ಅಂಡ್ ವೇದಾನುಸಾರಿ ಗ್ರಂಥಗಳು. ವೇದ ಮತ್ತು ವೇದಾನುಸಾರಿ ಗ್ರಂಥಗಳು ಮಾತ್ರ ಏನವೋ ಆಗಮ, ಬೇರೆದನ್ನು ಆಗಮ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ ಅಂತ ಕರೆದಾಗ ಯಾವುದೋ ಕತೆ ಪುಸ್ತಕ ಟೆಕ್ಸ್ಟ್ ಬುಕ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಮೆನ್ಷನ್ ಇದು ಟೆಕ್ಸ್ಟ್ ಬುಕ್ ಅಂತ ರೆಫರ್ ಮಾಡಿರ್ತಾರೆ. ಟೆಕ್ಸ್ಟ್ ಬುಕ್ ಅಂತ ವಿದ್ಯಾರ್ಥಿ ಯಾವುದೋ ಈಕ್ವಲೆಂಟ್ ಓದ್ಕೊಂಡು ಹೋದ್ರೆ ಟೆಕ್ಸ್ಟ್ ಬುಕ್ ಅಲ್ಲ, ಅದು ಏನು ಓದ್ಬೇಕು ಅವನು, ಅದನ್ನೇ ಓದ್ಬೇಕು. ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಅಲ್ಲ, ಮತ್ತೆ ಈ ವರ್ಷ ಇದನ್ನೇ ಓದ್ಬೇಕು. ಇದಕ್ಕಿಂತ ಏನೇ ಇರ್ಬೋದು, ಈ ಸತ್ ಇದನ್ನ ಓದ್ಬೇಕು, ಅದನ್ನೇ ಓದ್ಬೇಕು. ಪ್ರಿಸ್ಕ್ರೈಬ್ಡ್ ಅಂತೀವಲ್ಲ, ಹಾಗೆ ಪ್ರಿಸ್ಕ್ರೈಬ್ಡ್ ಆಗಮ ವೇದ ವೇದಾದಿಗೆ ವೇದ ವೇದ ವೇದಾನುಸಾರಿ ಗ್ರಂಥಗಳು ಮಾತ್ರ. ಅಲ್ಲಿ ಅರ್ಥ ಎಲ್ಲಿಂದ ಬಂತು ಅಂದರೆ ಆಗಮ ಶಬ್ದದಿಂದ ಬಂದಿದೆ ಅಂತ. ಆಗಮ ಶಬ್ದದಲ್ಲಿ ಅರ್ಥ ಇದೆ. ಏನದು ಆ ಗಮ? ಆ ಅಂದರೆ ಸಮ್ಯಕ್, ಆ ಅಂದರೆ ಸಮ್ಯಕ್ ಸರಿಯಾಗಿ. ಅರ್ಥ ಗಮ್ಯಂತೆ ಏಫಿ, ವಿಷಯಗಳು ತಿಳಿಸಲ್ಪಡುತ್ತವೆ. ಯಾವುದರಿಂದ ಅರ್ಥಗಳು ಸರಿಯಾಗಿ ವಿಷಯಗಳು ಸರಿಯಾಗಿ ತಿಳಿಸಲ್ಪಡುವವೋ ಅವೇ ಆಗಮಗಳು, ಬೇರೆ ಆಗಮಗಳಲ್ಲ. ಅರ್ಥ ಆಯ್ತಾ? ಇವತ್ತು ಸೇಲ್ಡಿಡ್ ಪ್ರಾಪರ್ಟಿ ತೀರ್ಮಾನ ಮಾಡಬೇಕು, ಯಾವ್ದು ಆಗಮ? ಅದಕ್ಕೀಗ ಅಬ್ಸಲ್ಯೂಟ್ ಸೇಲ್ಡಿಡ್ ಮೇನ್ ಆಗಬೇಕು. ಅದೊಂದಿಲ್ಲದೆ ಹೋದರೆ ಏನಿಲ್ಲ, ಅದಕ್ಕೆ ಅಥಾರಿಟಿಗೆ ಬೇಸಿಕ್ ಇಲ್ಲ. ಇವ್ರ ಖಾತಾಗೆ ಅಪ್ಲೈ ಮಾಡ್ತಾನೆ, ಏನು ಸಬ್ಮಿಟ್ ಮಾಡ್ಬೇಕು ಅಲ್ಲೀಗ? ಸೇಲ್ಡಿಡ್ ತೋರಿಸ್ಬೇಕು ತನ್ನ ಹೆಸರಿಗೆ ಇದೆ ಅಂತೇಳಿ. ಅವ್ರು ಕೊಡಬೇಕು, ಇವ್ನು ಮಾತು ಕೇಳ್ಕೊಡೋದಿಲ್ಲ, ಲೋಡ್ ಕೊಡ್ತಾರೆ ಅಲ್ಲಿ. ಸ್ವಲ್ಪ ಚೇಂಜ್ ಮಾಡಿ ಮಾಡೋದಿಲ್ಲ ಅವನು, ಅಲ್ಲಿ ಪದ ಎಲ್ಲ ಇದೆ, ಸ್ವಲ್ಪ ಹೆಸರು ಬದಲಾಯಿಸ್ತಿರಿಂದ ಮಾಡ. ಅಲ್ಲಿ ಏನು ತಪ್ಪು ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಏನು ಮಾಡ್ತಾರೆ? ಅದೇನೇ ಮಾಡ್ತಾರೆ ಮತ್ತೆ ಅವನು. ಯಾಕೆಂದ್ರೆ 100% ಆಕ್ಯುರೇಟ್ ಅಲ್ಲಿ ಅಲ್ಲಿ ಕರೆಕ್ಷನ್ ಅಲ್ಲಿ ಕೊಟ್ಕೊಂಡಿರಿ, ಬೇಕಾದ್ರೆ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಹೆಚ್ಚಾಸೆ ಹೆಸರು ಚೇಂಜ್ ಮಾಡಿ ಅಂತ ತಿಳ್ಕೊಂಬೇಡ. ನೀವು ಚೇಂಜ್ ಮಾಡಿ ಬಾಯಲ್ಲೇ ಕೇಳೋದಿಲ್ಲ, ಅವ್ರು ಏನು ಮಾಡಬೇಕು ಅಲ್ಲಿ ಅಲ್ಲಿ ಏನಿರುತ್ತೋ ಅದನ್ನೇ ಹಾಕ್ತಾರೆ. ಮತ್ತೆ ಅಲ್ಲಿ ಏನಾದ್ರು ಬಿಟ್ಟೋಗಿದ್ರೆ ನೀವು ಸೇರಿಸೋದಿಲ್ಲ, ಅದನ್ನೇ ಡಾಕ್ಯುಮೆಂಟ್ ಪ್ರಕಾರ ಮಾಡ್ತಾರೆ ಹೊರತು ಎಷ್ಟು ಹೇಳಿದ್ರೆ ಕೇಳೋದಿಲ್ಲ. ನೀವು ಅಲ್ಲಿ ಸರಿ ಮಾಡಿಸ್ಕೊಂಬನ್ನಿ ಅಂತಾರೆ. ಸರಿ, ಇಲ್ಲಿ ನಾವು ಮಾಡೋದಿಲ್ಲ, ಅಲ್ಲಿ ಸರಿ ಮಾಡಿಸ್ಕೊಂಬನ್ನಿ, ಅದು ಇಂಪಾರ್ಟೆಂಟ್. ಸೊ ವೇದಗಳಲ್ಲಿದೆ ಅದು ತಿಳ್ಕೊಬೇಕು. ಸುಮ್ಮನೆ ಮಾಡಲ್ಲ, ಬೆನ್ ಮಾಡ್ಬೇಕಲ್ಲ, ಅದಿದ್ದು ಕೊಡೋದಿಲ್ಲ ಅವ್ರು. ಏನು ಮಾಡ್ತಾರೆ ಅದನ್ನ, ಅದಕ್ಕೊಂದು ಮತ್ತೆ ಒಂದು ರಿಕ್ವೆಸ್ಟೇಷನ್ ತಗೊಂಡು ಅದ್ರ ಬೇಸಿಸ್ ಮೇಲೆ ರೆಫರೆನ್ಸ್ ಕೊಟ್ಟು ಇದನ್ನು ಮಾಡಿ ಅದೊಂದು ಇಶ್ಯೂ ಮಾಡ್ತಾರೆ. ಅದು ನಂಬರ್ ಕೊಟ್ಟು ಮಾಡ್ಬೇಕು ಆಮೇಲೆ, ಎಲ್ಲ ಇರಲೇಬೇಕು, ಇಲ್ದರೂ ಆಗೋದಿಲ್ಲ. ಋಗಾದ್ಯಾ ಭಾರತಂಚೈವ ಪಂಚರಾತ್ರ ಮಥಾಖಿಲಂ, ಇಷ್ಟೆಲ್ಲ ಹೇಳೇ ಇಷ್ಟು ಮೋಸ ಮಾಡ್ತಿರ್ತಾರೆ ಲೌಕಿಕದಲ್ಲಿ. ಇದೇನು 1000 ವರ್ಷ ಡಾಕ್ಯುಮೆಂಟ್ಸ್ ಅಲ್ಲ, ಹತ್ತಿರದಲ್ಲಿರೋದನ್ನೇ ಏನೋನೋ ಮಾಡಿ ಅದನ್ನು ಫೋರ್ಜರಿ ಮಾಡಿ ಹಾಕ್ಬಿಡ್ತಾರೆ. ಇನ್ನು ಶಾಸ್ತ್ರ ವಿಚಾರ ಟೋಟಲಿ ಅದೇನೋ ಅತೀಂದ್ರಿಯ ವಿಚಾರ, ಕಣ್ಣಿಗೆ ಕಾಣದೇ ಇಲ್ಲ. ಅದ್ರ ಬಗ್ಗೆ ಅವ್ರು ಆಡಿದ್ದೇ ಆಟ. ಆ ಎದುರಿಗಿದ್ದ ವ್ಯಕ್ತಿನೇ ಅವರು ಸುಳ್ಳು ಅಂತ ಹೇಳ್ಬೇಕಾದ್ರೆ ದೂರ ಇರೋ ವ್ಯಕ್ತಿನ ಬಿಡ್ತಾರ? ಅದು ಅಪ್ಪ ಮಕ್ಕಳು ಶುರು ಮಾಡ್ತಾರೆ ತಂದೆ ಆಸ್ತಿ ಬಗ್ಗೆ. ತಂದೆ ಎದುರಿಗಿಲ್ಲೀಗ, ಮಾತಾಡಿದ್ದೆ 1000 ಎದುರಿಗಿದ್ದಾಗ ಯಾರಾಗುತ್ತೆ, ಅವ್ರಿಗೆ ಕಂಟ್ರೋಲ್ ಮಾಡಕ್ಕೆ ಬರುತ್ತೆ. ಏನು ಮಾಡ್ಬೋದು, ನನ್ನ ಅಭಿಪ್ರಾಯ ಹೀಗೆ ಅಂದರೆ ಮುಗಿದೋಯ್ತು, ಇವ್ರು ಹಾಗಲ್ಲ ಅಭಿಪ್ರಾಯ ಹೀಗೆ ಅಂತ ಬೇರೆ ವಾದ ಶುರು ಮಾಡ್ತಾರೆ. ಅವನು ಪ್ರೆಷರ್ ಎತ್ತು ಮಾಡಿದ ಅಂತಾರೆ. ತಿಳಿತಾ, ಅವನ ಪಾಪ ಸರಿ ಇದ್ದ, ನನ್ನ ಪರನೇ ಬರೀತಿದ್ದ, ಇವನು ಯಾರೋ ಮೋಸ ಮಾಡಿಸ್ಬಿಟ್ಟ ಆ ಕಾಲಕ್ಕೆ, ಬುದ್ಧಿ ಬೇರೆ ಸರಿ ಇದ್ದಿಲ್ಲ ಆತಗೆ, ಅದಕ್ಕೋಸ್ಕರ ಸೈನ್ ಮಾಡಿದ್ದಾನೆ. ಅಂಡರ್ ಪ್ರೆಷರ್ ಸೈನ್ ಹಾಕಿದ್ದನ್ನು ಅಲ್ಲಗಡಿತಾನೆ. ಈಗ ಅಂಡರ್ ಪ್ರೆಷರ್ ಹಾಕಿದ್ದಾನೆ, ಮತ್ತೆ ಅದು ಸಿಗದೇ ಇದ್ದಾರೆ ಫೋರ್ಜರಿ ಅದನ್ನು ಶುರು ಮಾಡ್ತಾನೆ. ಮತ್ತೆ ಅದಕ್ಕೆ ಎಷ್ಟೋ ವರ್ಷ ತಗೊಳ್ಳಿ ಹೋಗಲೇ ಇರ್ತಾನೆ. ಸದ್ಯಕ್ಕಂತೂ ಬಂದಕ್ಕೆ ಅವನಿಗಂತೂ ಬರೋದಿಲ್ವಲ್ಲ ಆ ತಂತ್ರ. ಹಿಂದೆಲ್ಲ ಅದಕ್ಕೆಲ್ಲ ಉಪಾಯ ಮಾಡಿದ್ರು, ಬೆಂಕಿ ಮುಟ್ಟ ಹೇಳು ಗೊತ್ತಾಯ್ತಾ ಇದನ್ನೆಲ್ಲ ಹೇಳು ಅಂತ ಅವ್ರು ಹೆದರ್ಕೊಂಡು ಬಿಟ್ಬಿಡ್ತಿದ್ದ. ಈಗ ಅದೆಲ್ಲ ಇಲ್ಲಲ್ಲ, ಇಲ್ಲ ಆದ್ರಿಂದ ವರ್ಷಗಟ್ಟಲೆ ಹೋಗ್ತಿರ್ತಾವ. ಹಾ, ಮೃಗಾದ್ಯಾಪ ತಪ್ತಂ ಪರಶು ಅಸ್ಮೈ ಕಾಶಿದ ಪರಶು ಬಂತಲ್ಲ ಉಪನಿಷತ್ತಲ್ಲಿ ಬಂತಲ್ಲ, ನನ್ನ ಕಳ್ಳ ಅಲ್ಲ ಅಂತ ಹೇಳಿ ಮುಟ್ಟದನ. ಆ ಮುಟ್ಟಿದ್ರೆ ಏನಾಗೋದಿಲ್ಲ, ನಿಜವಾಗ ಕಳ್ಳನಾಗದೆ ಹೋಗಿದ್ರೆ ಸುಡೋದಿಲ್ಲ, ಸುಟ್ಟು ಬಿಟ್ರೆ ಕಳ್ಳ. ಅಲ್ಲಿ ಮುಟ್ಟೋದಕ್ಕೆ ಮುಟ್ಟೋದಿಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೊಂಡು ಅವನು ಮುಟ್ಟೋದಿಲ್ಲ ಅಂತ ಹೇಳಿರ್ತಾಳೀಗ, ನನ್ನ ಮಾತಿ ರೆಡಿ ಇಲ್ಲ ಅಂದ್ರೆ ಒಪ್ಕೋತಿದ್ದಾನೆ ಅಂತ ಅರ್ಥ. ಡಾಕ್ಯುಮೆಂಟ್ ತೋರ್ಸಕ್ ತಯಾರಿಲ್ಲ ನಾನು ಅಂದ್ರೆ ಸರಿಯಲ್ಲ. ಮೃಗಾದ್ಯಾಭಾರ ತಂಚ ಯಾವ್ಯಾವುದು ನೀವೇನು ಹೇಳಿಬಿಟ್ರಲ್ಲ ಅಂತ ಕೇಳಿದರೆ ಕೊಟೇಶನ್ ಕೊಡ್ತಾರೆ. ಮೃಗಾದ್ಯಾಭಾರ ತಂಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂಚೈವ ಪುರಾಣಂಚೈತದಾತ್ಮಕಂ ಏಚಾನುಯಾಯಿನಸ್ತೇಷಾಂ ಸರ್ವೇ ತೇ ಚ ಸದಾಗಮಾಹ ಇತಿ ತತ್ವ ನಿರ್ಣಯೇ. ತತ್ವ ನಿರ್ಣಯದಲ್ಲಿ ಕೊಟ್ಟ ಬ್ರಹ್ಮಾಂಡ ಪುರಾಣದ ವಾಕ್ಯ ಅದು ಗೊತ್ತಾಯ್ತು. ತತ್ವ ಬ್ರಹ್ಮಾಂಡ ಪುರಾಣದ ವಾಕ್ಯ ಇದನ್ನು ಕೋಟ್ ಮಾಡಿದರು ಆಚಾರ್ಯ ಭಾಷೆಯಲ್ಲಿ ಕೋಟ್ ಮಾಡಬೇಕಾದ್ರೆ ಮೃಗಾದ್ಯಾಭಾರತಂಚೈವ ಪಂಚರಾತ್ರ ಮಥಾಖಿಲಂ ಅಂತ ಹೇಳಿ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ ಆ ವಾಕ್ಯ ಕೊಟ್ಟಿದ್ದಾರೆ. ರಾಯರು ಅದನ್ನು ಕೋಟ್ ಮಾಡಲಿಲ್ಲ, ತತ್ವ ನಿರ್ಣಯ ಕೋಟ್ ಮಾಡಿದರೆ. ಅದಕ್ಕೆ ಅಂದರೆ ಭಾಷೆ ಓದ್ದವರು ಗೊತ್ತಿದೆ ಈಗಾಗಲೇ ಅದು, ಇದು ಎಕ್ಸ್ಟ್ರಾ ಪಾಯಿಂಟ್ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಕೋಟ್ ಮಾಡ್ತಾರೆ ಗೊತ್ತಾಯ್ತಾ. ಅದನ್ನೇ ಇಟ್ಕೊಂಡ್ಬಿಟ್ರೆ ಏನಾಗ್ತಿತ್ತದು, ಜ್ಞಾನ ಇನ್ನೂ ಹೆಚ್ಚು ವಿಕಾಸ ಆಗ್ತಿದ್ದಿಲ್ಲ, ಶಿಷ್ಯರಿಗೆ ಇನ್ನೂ ಸಿಗ್ತಾವೆ. ಸ್ಕಂದ ಪುರಾಣದ ಕೆಲ ಕೊಟ್ಟಾಗಿದೆ, ಭಾಷ್ಯದ ಅನುಭಾಷೆ ಅರ್ಥ ಮಾಡ್ಕೊಂಡು ಅದನ್ನು ತಗೊಳ್ಳಿ. ಆಗ ಮತ್ತೆ ಇದನ್ನು ಕೊಡ ಇನ್ನೊಂದು ಕಾರಣ ಇದೆ, ಈಗ ಅದನ್ನೇ ಕೋಟ್ ಮಾಡೋದಕ್ಕೆ ತುಂಬ ಔಚಿತ್ಯ ಇದೆ. ಏನು ಔಚಿತ್ಯ, ಅದೆಲ್ಲ ಬರೀಬೇಕು, ಇವರು ಬರೋದಿಲ್ಲ. ಏನು ಬರೀಬೇಕು ಅಂದರೆ ಅಲ್ಲೇನಿದೆ ಶಾಸ್ತ್ರ ಆಚಾರ್ಯರು ಕೋಟ್ ಮಾಡಿದ್ದೇನೋ ಶಾಸ್ತ್ರಯೋನಿತ್ವಾತ್ತದ ಪದ ಬಂತು ಇಲ್ಲಿ. ಶಾಸ್ತ್ರಯೋನಿತ್ವಾತ್ತದ ಪದ ಬಂದಿದ್ದೆ ಎಂದು ಆಚಾರ್ಯ ಸ್ಕಂದ ಪುರಾಣದಕ್ಕೆ ಕೋಟ್ ಮಾಡ್ತಾ ಏನಂತ ಹೇಳಿದ್ರಲ್ಲಿ, ಶಾಸ್ತ್ರಮಿತ್ಯ ವಿಧೀಯತೆ ಹೆಚ್ಚಾನುಕೂಲ ಮೇತಸ್ಯ ತತ್ಯ ಶಾಸ್ತ್ರಂ ಪ್ರಕೀರ್ತಿಯತ ಶಾಸ್ತ್ರ ಪದ ಇರೋ ಸ್ಕಂದ ಪುರಾಣ ವಾಕ್ಯ ಕೋಟ್ ಮಾಡಿದರು. ಇಲ್ಲಿ ಕೋಟ್ ಮಾಡಬೇಕಾದ ರಾಯರು ಆಗಮ ಅಂತ ಕೋಟ್ ಮಾಡ್ತಾರೆ, ಅದಕ್ಕೆ ಆಗಮೋದಿತ ಅಂತ ಪದ ಇದೆ. ಅರ್ಥ ಆಯ್ತಾ? ಇಲ್ಲಿ ಅಣುಭಾಷದಲ್ಲಿರೋ ಪದ ಯಾವುದು? ಆಗಮೋದಿತ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ರಾಯರು ಏನ್ ಮಾಡಿದ್ರು, ಆಗಮ ಶಬ್ದ ಇರೋ ಅದನ್ನು ಕೋಟ್ ಮಾಡಿದರು. ಅಲ್ಲಿ ಶಾಸ್ತ್ರ ಅದಕ್ಕೆ ಶಾಸ್ತ್ರ ಪದ ಇರೋದನ್ನು ಕೋಟ್ ಮಾಡಿದರು. ಅದು ಮೂಲಕ ಆದಷ್ಟು ಏನಾಗಿರ್ಬೇಕದು, ವೆರಿ ಕ್ಲೋಸ್ ಇರಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ರಾಯರು ಬರೆಯೋದಿಲ್ಲ, ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅದೆಲ್ಲ ಬೇರೆ ತಗೋತಿ ಏನಾಗುತ್ತೆ, ಭಾರಿ ದೊಡ್ಡದಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಎಷ್ಟು ಲೆವೆಲ್ಸ್ ಬೇಕು, ಇದು ನಮ್ಮ ಗ್ರಂಥಕಾರರ ವೈಶಿಷ್ಟ್ಯ. ಇದು ಏನೇ ಕೊಟ್ಟರು ಕೂಡ ಆಚಾರ್ಯ ಯಾತಕ್ಕೆ ಇದನ್ನೇ ಯಾಕೆ ಕೊಡಲಿಲ್ಲ? ಆಚಾರ್ಯ ತತ್ವದಲ್ಲಿ ಕೊಟ್ಟ ಬ್ರಹ್ಮಾಂಡ ಪುರಾಣ ವಾಕ್ಯನ ಬ್ರಹ್ಮಸೂತ್ರ ಯಾಕೆ ಕೊಡಬಾರ್ದು ಸೂತ್ರ ಭಾಷೆಯಲ್ಲಿ ಅಂದರೆ ಅಲ್ಲಿ ಆಗುವ ಶಬ್ದ ಇದೆ, ಶಾಸ್ತ್ರ ಏನಂತ ಆಗ್ಬೇಕಿಲ್ಲಿ, ಶಾಸ್ತ್ರ ಶಬ್ದ ಇರೋ ವಾಕ್ಯಾಶನ್ ಕೊಟೇಶನ್ ಕೊಟ್ಟರು. ಈ ಥರ ಒಂದು ಪ್ರಾಪರ್ಟಿ ಮೇಂಟೈನ್ ಮಾಡಿದರೆ ಅದು ಅವ್ರ ಬಗ್ಗೆ ನಂಬಿಕೆ ಏನಾಗುತ್ತೆ ನಮಗಾಗ? ಯಾವ ವರ್ಲ್ಡಿಂಗ್ಸ್ ಕೂಡ ಸೇಮ್ ಇದೆ ನೋಡಿದ್ರ, ಎಷ್ಟು ಗ್ರೇಟ್ ಅಂತ ಹೇಳುತ್ತ. ಹಾ, ಏನು ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಏಚಾನುಯಾಯಿನಸ್ತಿ ಏಚದ ಏನದೆ ಚೈತದಾತ್ಮಕಂ. ನಿಮ್ಮ ಪ್ರಶ್ನೆ ಏನು? ಏನು ಏ ತದಾತ್ಮಕ ಏತದಾತ್ಮಕಂ ಏತದಾತ್ಮಕ ಮೇಲೆ ಹೇಳಿ ಏಳನ್ನ ಕೂಡಿರತ ಒಳಗೊಂಡಿರತಕ್ಕಂತಹ ಆ ರೀತಿ ಅರ್ಥ. ಅದಕ್ಕೆ ನ ಏಚಾನುಯಾಯಿನ ಸ್ವೇಷಾಂ ಸರ್ವೇ ತೇ ಚ ಸದಾಗಮಃ ಇತಿ ತತ್ವ ನಿರ್ಣಯೇ. ಇನ್ನು ಆಗಮ ಶಬ್ದಕ್ಕೆ ಆಗಮಗಳು ಯಾವುದು ಅಂತ ಆಯ್ತು. ಈಗ ಆ ಸಮ ಆಗಮ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರು, ಆ ಸಮ್ಯಕ್ ಗಮ್ಯಂತೆ ಅರ್ಥಾಹ ಈ ರೀತಿ ಆಗಮಃ ಅಂತ ಅರ್ಥ ಹೇಳಿದರು. ಅದಕ್ಕೇನು ಆಧಾರ ಅಂದರೆ ಅದಕ್ಕೊಂದು ಕೊಟೇಶನ್ ಕೊಡ್ತಾರೆ ಮತ್ತೆ. ಆ ಸಮಂತಾತ್ ಗಮಯತಿ ದರ್ಭಾಧರ್ಮ ಉಪರಂ ಪದಂ ಯಚ್ಚಾಪಿ ಅತೀಂದ್ರಿಯಂ ತ್ವನ್ಯತ್ ತೇನಾಸೌ ಆಗಮ ಸ್ಮೃತಃ. ಆ ಸಮಂತಾತ್ ಗಮಯತಿ ಧರ್ಮಾಧರ್ಮೋ ಪರಂ ಪದಂ ಆ ಗಮಯತಿ ಆ ಇತಿ ಆಗಮಃ ಆ ಅಂದ್ರೆ ಸಮಂತಾತ್ ಗಮ ಏನು ಗಮಯತಿ ಧರ್ಮಾಧರ್ಮೌ ಧರ್ಮಾಧರ್ಮಗಳನ್ನು ತಿಳಿಸ್ಕೊಡೋದು ಪರಂಪದಂ ಗಮಯತಿ ಪರಮ ಮೋಕ್ಷದ ಬಗ್ಗೆ ಹೇಳೋದು ಮತ್ತು ಹೆಚ್ಚಾಪಿ ಅತೀಂದ್ರಿಯಂ ಒಟ್ಟಾಗಿ ಅತೀಂದ್ರಿಯ ಪದಾರ್ಥ ಅಂತ ಏನಿದೆ ಅದನ್ನೆಲ್ಲ ತಿಳಿಸ್ಕೊಡೋದು ಯಾವುದಿದೆಯಲ್ಲ ಅದನ್ನು ಆಗಮ ಅಂತ ಕರೀತಾರೆ. ಆಗಮ ಅನ್ನೋದಕ್ಕೆ ಉದಾಹರಣೆಗೆ ಸೈಟ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣೋದಲ್ಲ ಯಾರ್ದು ಅಂತ ಹೇಳಿ, ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲ ಯಾರ್ದು ಅಂತ ಅಲ್ಲಿಲ್ಲ ಗೊತ್ತ. ಎಲ್ಲಿಂದ ಗೊತ್ತಾಗಬೇಕಾದ್ರೆ ಡಾಕ್ಯುಮೆಂಟ್ ಬೇಕು, ಅದನ್ನ ಸರಿಯಾಗಿ ತಿಳಿಸ್ಕೊಡೋದೇ ಡಾಕ್ಯುಮೆಂಟ್. ಆಗಮ ನೋಡ್ದ, ಅಲ್ಲಿ ರೆಫರೆನ್ಸ್ ನಂಬರ್ ನೋಡ್ದ, ಇಲ್ಲಿ ನಂಬರ್ ನೋಡ್ದ, ಟ್ಯಾಲಿ ಆಯಿತು ಕರೆಕ್ಟ್ ಅಂತ ಹೇಳಿದ್ದೆ. ಇಷ್ಟೆಲ್ಲ ನೋಡ್ಬೇಕು. ಕಣ್ಣಿಗೆ ಕಾಣೋದಲ್ಲ, ಅದು ಇವನ ಹೆಸರು ನೋಡುತ್ತಾ ಮಾರಿಬಿಟ್ಟ ಇವನ ಹೆಸರಲ್ಲಿ ಇರುತ್ತೆ, ಅದರೊಳಗೆ ಇರಬೇಕಾದ್ರೂ ಇಲ್ಲ ಅದೇನೇ ಇರೋದಿಲ್ಲ. ಸೊ ನಮ್ಮ ಪಾಲಿಗೆ ಅದೇಂದ್ರಿಯನೇ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು, ಅದಕ್ಕೆ ಆಗಮ ಬೇಕು. ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಷ್ಟು ಬೇರೆ ಇಲ್ಲ. ಎಷ್ಟೊತ್ತು ಏನು ಮಾಡ್ತಾರೆ, ಲೈಟ್ ಬಿಲ್ ಕಟ್ಟಿಲ್ಲ ಕಟ್ರಿ, ಎಲ್ಲರೂ ರಿಸ್ಕನಾಗಿ ಮಾಡ್ತೀವಿ, ಆಗಲೇ ಕಟ್ಟಿದ್ರೆ ಇಗ್ನೋರ್ ಮಾಡ್ರಿ, ಆಗಲೇ ಕಟ್ಟಿದ್ದೆ ಚೆನ್ನಾಗಿಲ್ಲ ಏನು ಮಾಡ್ಬೇಕು ಇವನು, ಕಟ್ಟಿ ತೋರಿಸ್ಬೇಕು ಹೋಗಿ ಕಟ್ಟಿದ್ದೀನಿ ನೋಡ್ರಿ ಅಂತ. ಅವಾಗ ಏನು ಮಾಡ್ತಾನೆ, ಸರಿ ಬಾಯಲ್ಲಿ ಕಟ್ಟಿದ್ದೀರಿ ಅಂತ ಹೇಳಿಬಿಟ್ರೆ ಕೇಳೋದಿಲ್ಲ, ತೋರಿಸ್ಬೇಕು ಡಾಕ್ಯುಮೆಂಟ್ ತೋರಿಸ್ಬೇಕು. ತಕ್ಷಣ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ, ಇಲ್ಲ ಮಾಡೋದಿಲ್ಲ. ಯಾಕೆ ಯಾವುದನ್ನು ರೈಟಿಂಗ್ನಲ್ಲಿ ಇದೆ ರೈಟಿಂಗ್ನಲ್ಲೇ ಉತ್ತರ ಕೊಡ್ಬೇಕು ನೀವು, ಅದನ್ನು ಓರಲ್ಲಿ ಕೇಳಿದ್ರೆ ಒಪ್ಪೋದಿಲ್ಲ. ಇತಿ ತತ್ವ ನಿರ್ಣಯೇ, ಒಟ್ಟ ಮೇಲೆ ಧರ್ಮಾಧರ್ಮಗಳನ್ನು, ಪರಮಪದವನ್ನು, ಅತೀಂದ್ರಿಯ ಪದಾರ್ಥಗಳನ್ನು ಯಾವುದು ಸರಿಯಾಗಿ ತಿಳಿಸಿಕೊಡುತ್ತದೆಯೋ ಅದು ಆಗಮ, ಉಳಿದು ಯಾವುದು ಆಗಮ ಅಲ್ಲ. ಯಾಕೆ ಸರಿಯಾಗಿ ತಿಳಿಸ್ಕೊಡೋದಲ್ಲ, ಆದ್ದರಿಂದ ಅವ್ರು ಆಗಮ ಅಂತ ಕರ್ಕೊತಿದ್ದಾರಷ್ಟೇ. ಆ್ಯಕ್ಚುಲಿ ಏನಲ್ಲವೋ ಆಗಮಗಳೇ ಅಲ್ಲ, ಡಾಕ್ಯುಮೆಂಟ್ ಅಲ್ಲೇ ಅಲ್ಲ ಅವು. ಇತ್ಯುಪಾಸನಾಪಾದಿಯ ಅನುಭಾಷ್ಯೇ ಚೋಕ್ತೇಹೇ ಕರಣೇ ಕರ್ತೃತ್ವೋಪಚಾರ. ಇತ್ಯುಪಾಸನಾಪಾದಿಯ ಅನುಭಾಷ್ಯೆ ಅಂದರೆ ಅನುಭಾಷ್ಯ ಯಾವುದದು, ಅನುವ್ಯಾಖ್ಯಾನ. ಎಲ್ಲಿದು ಉಪಾಸನಾಪಾದ? ಉಪಾಸನಾಪಾದ ಯಾವ ಅಧ್ಯಾಯದಲ್ಲಿ ಬರುತ್ತೆ? ಮೂರನೇ ಅಧ್ಯಾಯದಲ್ಲಿ. ಅದೆಷ್ಟೇ ಪಾದ ಅದು? ಮೊದಲೇ ಬಂದಿದ್ದೇನು? ವೈರಾಗ್ಯ ಭಕ್ತಿ, ಆಮೇಲೆ ಉಪಾಸನ ಜ್ಞಾನ. ಜ್ಞಾನ ಮಹಾತ್ಮ ಮಹ ಅಸ್ಮಿನ್ ಪಾದೆ. ಉಪಾಸನೆ ಮಾಡಿದ್ರೆ ಜ್ಞಾನ ಬರಬೇಕಲ್ಲೇನು, ಆದ್ದರಿಂದ ಆ ಪಾದದಲ್ಲಿದೆ ಅಂತ. ಇದನ್ನ ಪಿನ್ ಪಾಯಿಂಟ್ ಮಾಡಿದಾಗಾಯ್ತು. ನಾ ಪೇಜ್ ನಂಬರ್ ಹಾಕಿದ್ರೆ ಏನಾಗುತ್ತೆ? ಇನ್ನೊಂದು ಪುಸ್ತಕ ಅಲ್ಲ, ಇನ್ನೊಂದು ಪುಸ್ತಕದಲ್ಲಿ ಹೋಗ್ಬಿಡುತ್ತೆ ಪೇಜ್ ನಂಬರ್. ಆ ಕಾಲಕ್ಕೆ ಇರೋ ಪುಸ್ತಕ ಏ ಪುಸ್ತಕಗಳು ಬೇರೆ ಪುಸ್ತಕ ಇರ್ಬೋದು, ಪೇಜ್ ನಂಬರ್ ಅದೇ ಇರಬೇಕಾಗಿಲ್ಲ. ಇದು ಪಾದ ಚೇಂಜ್ ಆಗಾಗಿಲ್ಲ. ಕೊಟೇಷನ್ ಕೊಡಬೇಕಾದ್ರೂ ಕೂಡ ಎರಡನೇ ಅಧ್ಯಾಯ ಇಷ್ಟೇ ಶೋಕ ಅಂದರೆ ಸರಿ, ಅದು ಎರಡನೇ ಅಧ್ಯಾಯ ಇಷ್ಟೇ ಶೋಕನೇ ಹುಡುಕ್ತಾರೆ. ಇಪ್ಪು ಇಷ್ಟೇ ಪುಟ ಆಗಿಬಿಟ್ರೆ ಗೀತಾದೊಳಗೆ ಅವರು ಹೊರ ಮಾಡಿದ ಪುಸ್ತಕ ಮಾತ್ರ ಲಿಮಿಟ್ ಆಗುತ್ತೆ, ಬೇರೆ ಪುಸ್ತಕ ಬರೋದಿಲ್ಲ. ಸೊ ಕೊಟೇಷನ್ ಕೊಡಬೇಕಾದ್ರೂ ಕೂಡ ಹೇಗೆ ಅರ್ಥ ಆಗಬೇಕು ಆ ರೀತಿ ಕೂಡ ಒಳ್ಳೆ ಜಾಣತನ ಅದೆಲ್ಲ ಮಾಡ್ತಾರೆ. ಉಪಾಸನಾಪಾದೀಯ ಅನುಭಾಷ್ಯೇ ಚ ಉಕ್ತೇಹೇ ಕರಣೇ ಕರ್ತೃತ್ವೋಪಚಾರ. ಅಲ್ಲೇನಿದೆ, ಸರ್ವಕರ್ತ ಆಗಮೋದಿತ, ಆಗಮ ಅನ್ನೋ ಪದ ಇದೆ. ಆಗಮಗಳು ಏನು ಮಾಡ್ತಾ ತಿಳಿಸ್ಕೊಡ್ತಾ ಇದೆ, ಅವು ತಿಳಿಸ್ಕೊಡೋದಿಲ್ಲ, ಅವುಗಳಿಂದ ನಾವು ತಿಳ್ಕೊತೇವಷ್ಟೇ. ಅವುಗಳಿಂದ ನಾವು ತಿಳ್ಕೊಳ್ಳೋದನ್ನು ಅವೇ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಅವೇ ತಿಳಿಸ್ಕೊಡುತ್ತೆ ನೋಡ್ರಿ, ಮಾತಾಡುತ್ತೆ ಅಂತ ಅರ್ಥ. ಅಭಿಮಾನಿ ಉಪದೇಶ ಹೇಗೆ ಮಾಡಬೇಕು ಇಲ್ಲಿ? ಕರ್ತೃವನ್ನು ಪದ್ದಲ್ಲಿ ಹೇಳಿದ್ರು ಕೂಡ ಕರಣ ಅಂತ ಅರ್ಥ ಮಾಡಬೇಕು. ಯಾರು ಕಡಿತು? ಕೊಡ್ಲಿ ಕಡಿತು ಅಂದ. ಕೊಡ್ಲಿ ಕಡಿತ, ಕೊಡ್ಲಿಯಿಂದ ಇವನು ಕಡದ, ಇವನು ಕಡಿಯೋದು ಕೊಡ್ಲಿ. ಏನದು ಮೊದಲೇ ಹಾಕಿದರೆ ಅದೇ ಕರ್ತೃ ಅಂತ ಆಗ್ಬಿಟ್ಟಿದ್ದು. ಕರ್ತೃ ಅಲ್ಲ ಅದು, ಏನದು ಅದು ಕರಣ ಆ್ಯಕ್ಚುಲಿ. ಬಟ್ ಹೇಳ್ಬೇಕಾದ್ರೆ ಎಂತ ಕರೀತಾರೆ? ಕರಣ ಕರ್ತೃ ರೀತಿಯಲ್ಲಿ ಕರೀತಾರೆ. ಉಪಚಾರ, ಉಪಚಾರಿಕ ಪ್ರಯೋಗ ಅಂತ, ಔಪಚಾರಿಕ ಪ್ರಯೋಗ. ಅಲ್ಲಿಗೆಲ್ಲಿ ನಾಳೆ ಮುಂದಿನ ಭಾಗ ಪ್ರತಿಯೊಂದನ್ನು ಅವತ್ತವತ್ತೇ ಓದ್ಬೇಕು ಅಂತ ಹೇಳಿದ್ದೀನಿ. ಆ ರೀತಿ ಓದ್ಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಏನು 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 ಹೇಳಿದ್ದಾರೆ? ಇದು ಕೊಟ್ರಲ್ಲ ಈಗ ಅದನ್ನ ಉಪಾಸನ ಪಾದಿ ಇದರೊಳಗೆ ಅನುವಾಖ್ಯಾನ ಫುಲ್ ವಾಕ್ಯನೇ ಕೊಟ್ಟು ಮಾಡಿಬಿಟ್ಟಿದ್ದಾರೆ. ಇನ್ನೇನು ಬೇಕು? ಇವು ಆಗಮ ಅಂದರೆ ಹೀಗೆ, ಅಧಿಕರಣ ಹೇಳಿಲ್ಲ, ಅಧಿಕರಣ ಇದನ್ನು ಹೇಳಿದ್ದಾರೆ, ಪಾದ ಮಾತ್ರ ಹೇಳಿದ್ದಾರೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ.